मम वाच मिमां प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यं जयत्ययो खण्डगुणोरुमण्डलः सदोदितो ज्ञानमरीचिमाली स्वभक्तहर्दोच्चतमो निहन्ता व्यासावतारो हरिरात्मभास्करः जयत्ययो अक्षीरसुखप्रबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः जयत्य शङ्कोरुबलाम्बुपूरो गुणोच्चरत्नाकर आत्मवैभवः सदा तदात्मज्ञनदीभिराद्यः कृष्णावतारो हरिरेकसागरः यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि वाणिते करवाण्यम्ब चरणौ हृदि सर्वदा मद्वाक्यतरनिर्भूयात् श्रीमदाचार्यभावका हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहम् ईडे चेतोऽभिमानिनः यूयं सर्वे प्रकुरुत मनो मे मध्वभावकम् श्रीमध्वः कल्पवृक्षस्तु जयार्यः कामधुस्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरून् मम श्रीगुरुभ्यो नमः हरिः ओम् वन्दे वन्द्यं सदानन्दं वासुदेवं निरञ्जनम् इन्दिरापतिमाद्यादि वरदेशवरप्रदम् परमपवित्रवाद श्रीमद्वादशस्तोत्र श्रीमदाचार्यर सर्वमूलग्रन्थगळल्लि ಸ್ತೋತ್ರ ಪ್ರಸ್ಥಾನಕ್ಕೆ ಸೇರಿದಂತಹ ಕೃತಿ. ಅದರಲ್ಲಿ ಶ್ರೀಮದಾಚಾರ್ಯರು ಅತ್ಯಂತ ಆದರ್ಶವಾದ ಸ್ತೋತ್ರವನ್ನು ಜಗತ್ತಿಕೊಟ್ಟಿದ್ದಾರೆ. ಪರಮಾತ್ಮನನ್ನ ವಿವಿಧ ದೃಷ್ಟಿಕೋನಗಳಿಂದ ಯಾವ ರೀತಿ ಚಿಂತನೆ ಮಾಡ್ತಾ ಸ್ತುತಿಸಿದರೆ ನಮಗೆ ಅತ್ಯಂತ ಅಪೇಕ್ಷಿತವಾಗಿರ್ತಕ್ಕಂಥ ಮೋಕ್ಷ ಲಭಿಸಲಿಕ್ಕೆ ಸಾಧ್ಯ ಅನ್ನೋದು ಆಚಾರ್ಯರ ಕೃತಿಯ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಒಂದು ಗುರಿ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಅದರ ಅರ್ಥವ್ಯೂಹವನ್ನು ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಮೊದಲ ಅಧ್ಯಾಯ ಪೂರ್ತಿಯಾಗಿ ಭಗವಂತನ ಆಪಾದಬಲಿ ಪರ್ಯಂತ ವರ್ಣನೆ ಮಾಡ್ತಾ ಇದ್ದಾರೆ. ಪರಮಾತ್ಮನ ಪಾದ, ಆತನ ಕಟಿ, ಉದರ, ಪುರ ಅಂದರೆ ವಕ್ಷಸ್ಥಳ, ಆಮೇಲೆ ತೋಳುಗಳು, ಕಂಠ, ಆತನ ಮುಖ, ಆತನ ದೃಷ್ಟಿ, ಆತನ ಅವಲೋಕನ, ಆತನ ಭೂವಿಲಾಸ, ಒಂದೊಂದು ಎಷ್ಟು ಅಪೂರ್ವ ಅಂತ ಹೇಳ್ತಾರೆ. ಹೀಗೆ ಸರ್ವ ಒಂದೇತ್ವ ಪರಮಾತ್ಮನಲ್ಲಿ ಕಾಣುತ್ತೆ. ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಒಂದೇ ಒಂದೇವಾಗಿರೋದೇ ಕಷ್ಟ. ಅದರಲ್ಲಿ ಅಧಿಕಾರಿ ಇರ್ತಾನೆ, ಅವನು ಎಲ್ಲ ಗುಣ ಇರಬೇಕಂತೇನೂ ಇಲ್ಲ. ಅಧಿಕಾರ ಒಂದು ಕಾರಣಕ್ಕೆ ನಮಸ್ಕಾರ ಕಾರಣನಾಗ್ತಾನೆ. ಆದರೆ ಪರಮಾತ್ಮ ಒಂದೇ ವಂದ್ಯಂ, ಸರ್ವಾತ್ಮನ ವಂದ್ಯ, ಒಂದೇತ್ವ ಪ್ರಯೋಜಕವಾದ ಧರ್ಮಗಳು ಅಂತ ಏನು ಕರೀತಾರೆ. ನಮಸ್ಕಾರಕ್ಕೇನು ಯೋಗ್ಯತೆ ಇರಬೇಕು ನಮಸ್ಕರಿಸಲ್ಪಡತಕ್ಕಂಥ ವ್ಯಕ್ತಿಗಳಿಗೆ ಅಂತ ಇದೆ, ಅದನ್ನ ಎಲ್ಲ ರೀತಿಯಲ್ಲಿ ಹೊಂದಿರತಕ್ಕಂಥ ಹಿರಿಮೆ ಪರಮಾತ್ಮನು. ಆಚಾರ್ಯ ಹರಿದಾಸ್ ಸಾಹಿತ್ಯದಲ್ಲಿ ಪರಮಾತ್ಮನನ್ನು ಅಪಾದ ಮೌಲಿ ಪಡೆಯುವಂತ ವರ್ಣನೆ ಮಾಡೋ ಎಷ್ಟೋ ಸ್ತೋತ್ರಗಳುಂಟು, ದೇವರನಾಮಗಳುಂಟು. ಅದಕ್ಕೆಲ್ಲ ಸ್ಫೂರ್ತಿ ಕೊಟ್ಟಂತಹ ಸ್ತೋತ್ರ ಆಚಾರ್ಯರ ಮೊದಲ ಸ್ತೋತ್ರ ಇದು. ಎಂಥ ಸಂದೇಶ ಕೊನೆ ಕೊಡ್ತಾರೆ, ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ್ಗೃಣಂತೋಂತಂ ಯದ್ಗುಣಾನಾಂ ಅಜಾದಯ. ಪರಮಾತ್ಮನನ್ನ ಸಂತತೆ ಚಿಂತಿಸಬೇಕು, ಅಂತಕಾಲದಲ್ಲಿ ವಿಶೇಷ ಚಿಂತಿಸಬೇಕು. ನಮ್ಮ ಜೀವನದ ಗುರಿಯೇ ಭಗವಂತನ ಚಿಂತನೆ, ಅದನ್ನ ಯಾವಾಗಲೂ ಮಾಡಬೇಕು. ಅಂತಕಾಲ ಬರ್ತಿರಕ್ಕೆ ಹೆಚ್ಚೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಅದು ವಿಶೇಷ. ಯಾವಾಗಲೂ ಮಾಡಬೇಕು, ಅಂತಕಾಲ ಬಂದ ಹೆಚ್ಚೆಚ್ಚು ಮಾಡಬೇಕು. ಲೋಕದಲ್ಲಿ ಯಾವಾಗಲೂ ಅಷ್ಟೇನೆ, ಕೊನೆ ಕೊನೆ ಬರ್ತಿದ್ದ ಹಾಗೆ ಮನುಷ್ಯ ಹೆಚ್ಚೆಚ್ಚು ಜಾಗರೂಕನಾಗ್ತಾನೆ. ಇನ್ನು ವೇಳೆ ಕಡಿಮೆ ಇದೆ ಅನ್ನೋ ದೃಷ್ಟಿಯಿಂದ ಹೆಚ್ಚು ಜಾಗರೂಕನಾಗ್ತಾನೆ. ಅದು ಹಿಂದೆ ಸಾಕಷ್ಟು ವಿವರಣೆ ಕೊಟ್ಟಿದೆ ಈಗಾಗಲೇ. ಆದರೆ ಮನುಷ್ಯ ಇವತ್ತು ಅದನ್ನು ಮಾಡೋದು ಬಹಳ ದುರ್ಲಭ. ಹೆಚ್ಚೆಚ್ಚು ಬಿಡ್ತಾನೆ, ಅದು ಸಮಸ್ಯೆ. ಮೊದಲು ಕಡಿಮೆ ಬಿಟ್ಟಿರ್ತಾವೆ ಜಾಸ್ತಿ ಬಿಟ್ಟು ಬಿಡ್ತಾನೆ. ಯಾಕಂದ್ರೆ ಮೊದಲು ಶಕ್ತಿ ಇದ್ದು ಬಿಟ್ಟಿರ್ತಾವೆ, ಶಕ್ತಿ ಇರೋ ಇಲ್ಲದೇ ಇರೋದ್ರಿಂದ ಜಾಸ್ತಿ ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಎಚ್ಚೆತ್ತುಕೊಂಡ್ರೆ ದೇವರು ನಮಗೆ ಮನಸ್ಸನ್ನು ತನ್ನ ಕಡೆ ಹಾಕ್ಲಿಕ್ಕೆ ಎಷ್ಟು ಅನುಗ್ರಹ ಮಾಡ್ತಿದ್ದಾರೆ ಅಂದ್ರೆ, ವಯಸ್ಸಾಗ್ತಿರ್ಲಿಕ್ಕೇನೆ ಬೇರೆ ಇಂದ್ರಿಯಗಳೆಲ್ಲ ಶಿಥಿಲವಾಗ್ಲಿಕ್ಕೆ ಶುರುವಾಗುತ್ತಾ, ಕೈ ಕಾಲು ಉಬುರಿ ಎಲ್ಲ ಶಿಥಿಲವಾಗ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಅವನಿಗೆ ಅನಿವಾರ್ಯವಾಗಿ ಬೇರೆ ಬಿಡಲೇಬೇಕು ಅಂತ ಪರಮಾತ್ಮ ತೋರಿಸ್ತಾರೆ. ಬೇರೆ ವಸ್ತುಗಳು ಹೋಗುತ್ತೆ, ಆ ಕಡೆ ಇಂದ್ರಿಯಗಳು ಹೋಗೋದು ಒಂದು ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಆಗಾದ್ರೆ ದೇವರು ಧ್ಯಾನ ಮಾಡಬಹುದಲ್ಲ, ಹೆಚ್ಚೆಚ್ಚಾಗಿ ಮಾಡಬೇಕಲ್ಲ. ಆದ್ರೆ ಮಾಡಕ್ ಸಾಧ್ಯ ಯಾವಾಗ? ಇಂದ್ರಿಯಗಳೆಲ್ಲ ಸರಿಯಾಗಿದ್ದ ಕಾಲಕ್ಕೆ ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ರೆ ಆಗ ಮಾಡಲಿಕ್ಕೆ ಸಾಧ್ಯ. ಮೊದಲು ಕೂಡಿಟ್ಟ ಹಣ ಆಮೇಲೆ ಉಪಯೋಗಿಸ್ ಕೊನೆ ಕೂಡಿಡ್ಲಿಕ್ಕೆ ಆಗೋದಿಲ್ಲ. ಮೊದಲು ಕೂಡಿಟ್ಟರೆ ಆಮೇಲೆ ಉಪಯೋಗಿಸಬಹುದು. ಮೊದಲು ಇಂದ್ರಿಯಗಳನ್ನು ಸರಿಯಾಗಿ ನಾವು ಉಪಯೋಗಿಸಿಬಿಟ್ಟು ಪರಮಾತ್ಮನ ವಿಚಾರಕವಾದ ಜ್ಞಾನ ಸಂಪಾದನೆ ಮಾಡಿದ್ರೆ ಅಂತ್ಯಕಾಲಕ್ಕೆ ನಿಶ್ಚಿಂತೆಯಾಗಿರಬಹುದು. ಅನೇಕರು ಅಂತ್ಯಕಾಲದೊಳಗೆ ಭಾರಿ ಸಂಕಟ ಪಡ್ತಾರೆ. ಹೊರಗಿನ ದುಃಖ ಒಂದ್ ಕಡೆಗೆ, ಒಳಗೆ ಏನು ಮೆಟೀರಿಯಲೇ ಇಲ್ಲ, ಅದರಿಂದ ಅವ್ರು ಏನ್ ಮಾಡ್ಬೇಕಾಗ? ಏನೂ ಇಲ್ಲ. ಎಷ್ಟು ಹತಾಶರಾಗ್ತಾರೆ ಗೊತ್ತಾ? ನಮಗೆ ಯಾರ್ಗತಿ ಯಾರ್ಗತಿ ಅನ್ನೋ ಯೋಚನೆಯಲ್ಲೇ ಅವ್ರು ಹೆಚ್ಚೆಚ್ಚು ವಯಸ್ಸಾಗ್ತಾ ಬರ್ತಾರೆ. ರಿಟೈರ್ ಆದ ಮನುಷ್ಯ ಒಂದು 2 ವರ್ಷಕ್ಕೆ ನೋಡಿ 10 ವರ್ಷ ಜಾಸ್ತಿ ಆದ ಕಾಣ್ತಾನೋ, 2 ವರ್ಷಕ್ಕೆ 10 ವರ್ಷ ಜಾಸ್ತಿ ಆದ ಕಾಣ್ತಾನೆ. ಮೊದಲು ಯಾಕೆ ಯೋಚನೆ ಜಾಸ್ತಿ ಇರುವ ಜ್ಞಾನ ಯೋಚನೆ ಶುರುವಾಗುತ್ತಾಗ್ಲಿ. ಅನಂತರ ಇನ್ನು ಹೋಗ್ತಾ ಹೋಗ್ತಾ ಹೋದಂತೆ ಅವರ ಸ್ಥಿತಿ ತೀರಾ ಶಿಥಿಲವಾಗುತ್ತೆ, ಅತ್ಯಂತ ಶೋಚನೀಯವಾದ ಗತಿಗೆ ಬರ್ತಾರೆ. ನಿಜವಾಗ್ಲೂ ಯೋಚನೆ ಮಾಡಿದರೆ ಮೊದಲೆಲ್ಲ ಓದಿದ್ದಿದ್ರೆ ಇಂದ್ರಿಯಗಳು ಪಾಠ ಇದ್ರೂ ಸರಿ, ಇಲ್ಲದ ಹೋದ್ರೆ ಸದಾ ದೇವರ ಕಡೆ ಮನಸ್ಸು ಹಾಕ್ಲಿಕ್ಕೆ ಬರುತ್ತೆ, ನಿಶ್ಚಿಂತೆಯಾಗಿರ್ಲಿಕ್ಕೆ ಬರುತ್ತೆ. ಅದನ್ನ ಮರ್ತು ಬಿಡ್ತೇವೆ. ಮೊದಲು ಗೊತ್ತಾಗೋದಿಲ್ಲ, ಅದನ್ನು ಗೊತ್ತಾಗಿ ಉಪಯೋಗ ಇಲ್ಲ. ಹಾಗಾಗುತ್ತೆ, ಮೊದಲು ಗೊತ್ತಾಗೋದೇ ಇಲ್ಲ, ಆಮೇಲೆ ಗೊತ್ತಾಗಿ ಏನೋ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ ಒಂದು ಮಾತಿ. ಅಂದ್ರೆ ಆಫ್ಟರ್ ಥಾಟ್ಸೇ ಜಾಸ್ತಿ, ಮೊದಲಲ್ಲ. ಅದು ಹೀಗಿರ್ಬೇಕಾಗಿತ್ತು ಹಾಗಿರ್ಬೇಕಾಗಿತ್ತು ಪೇಚಾಡ್ತಾರೆ ಹೊರತು ಇನ್ಮೇಲಾದ್ರೂ ಹೀಗಿರ್ಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ. ಇದು ಒಂದು ನಾವು ಕಂಡು ಕಂಡು ಹಾಳುಬಾವಿ ಬಿಡ್ತೇವಲ್ಲ, ಆ ತರ ಕಂಡು ಕಂಡು ವಯಸ್ಸಾದವರ ಸ್ಥಿತಿ ನೋಡಿದ್ರು ಕೂಡ ನಾವು ಇನ್ನೂ ದುಃಖ ಪಡ್ತೇವೆ, ಇನ್ನೂ ಸದಿದಾರಿ ಹೋಗೋದಿಲ್ಲ ಅಂದ್ರೆ ತಪ್ಪು. ಭಗವದ್ಗೀತೆಯ 8ನೇ ಅಧ್ಯಾಯದ ಸಾರ ಸರ್ವಸ್ವ, ಇಡೀ ಭಾಗವತ ಪುರಾಣದ ಒಟ್ಟು ಅತ್ಯಂತ ಅಮೋಘ ಉಪದೇಶವನ್ನೆಲ್ಲ ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ ಗುಣಂತೋಂತಂ ಯದ್ಗುಣಾನಾಂ ಅಜಾದಯ. ರಮಾ ಬ್ರಹ್ಮಾದಿ ಯಾರೂ ಸಹ ಅವನ ಗುಣಗಳ ಕೊನೆಯನ್ನು ಕಂಡಿಲ್ಲ, ಒಟ್ಟು ಗುಣಗಳ ಕೊನೆಯನ್ನು ಕಂಡಿಲ್ಲ, ಒಂದು ಗುಣದ ಕೊನೆಯನ್ನು ಪೂರ್ತಿ ಕಂಡಿಲ್ಲ. ಇಂಥದ್ದು ಪರಮಾತ್ಮನ ಹಿರಿಮೆ, ಚಿಂತನೆ ಮಾಡಿ ಅಂತ ಹೇಳಿದರು. 2ನೇ ಅಧ್ಯಾಯದಲ್ಲಿ ಪರಮಾತ್ಮನ ಸ್ವರೂಪ ಎಷ್ಟು ಅಪೂರ್ವ. ರಮಾಚಕೋರಿ ವಿಧವೇ ದುಷ್ಟ ದರ್ಪೋದವನ್ನಯೇ ಸತ್ಪಾಂಥ ಜನ ಗೇಹಾಯ ನಮೋ ನಾರಾಯಣಾಯತೆ. ಹೇಗೆ ಪರಮಾತ್ಮ ರಮಾದೇವಿಗೆ ಹೇಗೆ, ದುರ್ಜನರಿಗೆ ಹೇಗೆ, ಸಜ್ಜನರಿಗೆ ಹೇಗೆ, ಸತ್ಪಾಂಥ ಜನ ಗೇಹಾಯ ಸತ್ಪಂಥವನ್ನ ಯಾರು ಹಿಡಿದಿರ್ತಾರೋ ಅಂತ ಸತ್ಪಾಂಥರಿಗೆ ಪರಮಾತ್ಮ ವಿಶ್ರಾಂತಿ ಧಾಮನಾಗಿದ್ದಾನೆ. ಎಂಥ ಭರವಸೆ ಕೊಡ್ತಾರೆ! ಸತ್ಪಾಂಥರಾಗಿದ್ರೆ ದೇವರ ರಕ್ಷಣೆ ಕೊಡೋದು ಖಚಿತ. ಸತ್ಪಾಂಥರಾಗಬೇಕಷ್ಟೆ. ಹಾಗೆ ಸತ್ಪಾಂಥರ ಅಂದ್ರೆ ಸದಿತಿ ಪ್ರಾಣ, ಪ್ರಾಣದೇವರ ಹಾದಿಯನ್ನು ಹಿಡಿದಿವೆ ಅಂದ್ರೆ ನಮಗೆ ದುಃಖದ ಹೆಸರೇ ಇಲ್ಲ. ಪ್ರಾಣದೇವರ ಆನಂದ ತೀರ್ಥರಾದ್ರಿಂದ ದುಃಖ ಬರೋ ಸಂಭವ ಎಲ್ಲಿ ಬರುತ್ತೆ ನಮಗೀಗ? ಫ್ರಿಜ್ ಅಂತ ತಣ್ಣಗಿರೋ ಕಾನ್ಸೆಪ್ಟ್ ಬರ್ತದೆ. ಬೆಚ್ಚಗಿದ್ದ ಫ್ರಿಜ್ ಅಲ್ಲ, ಅದು ಫ್ಲಾಸ್ಕ್ ಆಗುತ್ತೆ. ಫ್ರಿಜ್ ಆಗಲು ಸಾಧ್ಯ ಇಲ್ಲ, ಹೀಟರ್ ಆಗುತ್ತೆ. ಫ್ರಿಜ್ ಅಂದ್ರೆ ಅರ್ಥ ಇದೆ, ಹೀಟರ್ ಅಂದ್ರೆ ಅರ್ಥ ಇದೆ, ನಮಗೆ ಜನರೇಟರ್ ಅಂದ್ರೆ ಅರ್ಥ ಇದೆ, ಆನಂದ ತೀರ್ಥ ಅಂದ್ರೆ ಅರ್ಥ ಇದೆ. ಆನಂದದ ತುಂಬ ತುಳುಕ್ತಕ್ಕಂಥ ವ್ಯಕ್ತಿತ್ವ ಆಚಾರ್ಯರ ವ್ಯಕ್ತಿತ್ವನಾಗಿ ಆನಂದ ತೀರ್ಥ, ಭೀಮನಾಗಿ ಆನಂದ ತೀರ್ಥ, ಆನಂದ ತೀರ್ಥರಾಗಿ ಆನಂದ ತೀರ್ಥ. ಎಲ್ಲ ಅವತಾರಗಳು ಹನುಮಂತ, ಎಲ್ಲ ಅವತಾರಗಳು ಭೀಮ, ಎಲ್ಲ ಅವತಾರಗಳು ಆನಂದ ತೀರ್ಥ. 3ನೇ ಅಧ್ಯಾಯದಲ್ಲಿ ಪರಮಾತ್ಮನನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ಉಪದೇಶ ಮಾಡೋದು ಹೇಳಿಕೊಡ್ತಾರೆ. ಅದರ ಅರ್ಥ ನೀವು ಮಾಡಿ ಇನ್ನೊಬ್ಬರಿಗೆ ಹೇಳಿ ಅಂತ ಅರ್ಥ. ಮೊದಲ 2ನೇ ಅಧ್ಯಾಯದಲ್ಲಿ ಮಾಡೋದನ್ನು ಹೇಳಿದ್ರು, ಈಗ ಏನ್ ಅನುಷ್ಠಾನಕ್ಕೆ ತರಬೇಕು ಇನ್ನೊಬ್ಬರಿಗೆ ಹೇಳ್ಬೇಕು. ಗುರು ಭುಂಕ್ಷಚಕರ್ಮಾರಿ ಹರಿಪಾದ ನಮ್ರತಿ ಸತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ಎಷ್ಟು ಪರಮಾತ್ಮರ ಹಿರಿಮೆ ಅಂದ್ರೆ ಅವನು ಜಗತ್ತಿನ ತಂದೆ ತಾಯಿ ಬಂಧು ಬಳಗ ಪ್ರತಿಯೊಂದಾಗಿರೋದ್ರಿಂದ ಅವನಿಗೋಸ್ಕರವಾಗಿ ಅವನು ಹೇಳಿದ ಕರ್ಮಗಳನ್ನು ಮಾಡು ಮತ್ತು ಅವನು ಕೊಡುವ ಫಲಗಳನ್ನು ಸ್ವೀಕಾರ ಮಾಡು. ಅವನು ಹೇಳಿದ ಕರ್ಮ ಕೊಡುವ ಫಲ ಅದೇ ಜೀವನದ ಗುರಿ ಅಂತ ಹೇಳಿದ್ದ. ಅವನು ಕೊಡುವ ಫಲ ಅವನು ಹೇಳಿದ ಕರ್ಮ. ನಾವು ಹಾಗಲ್ಲ, ಫಲ ಕೇಳ್ತೇವೆ ಹೇಳಿದ ಕರ್ಮ ಬಿಡ್ತೇವೆ, ಇದು ಪದ್ಧತಿ ಆಗತ್ತೆ. ಹೇಳಿದ ಕರ್ಮ ಯಾವುದೂ ಇಲ್ಲ, ಕೇಳದೇ ಇರೋ ಫಲ ಯಾವುದೂ ಇಲ್ಲ. ಮತ್ತೆ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇಷ್ಟು ಅಪೇಕ್ಷೆ ಪಡ್ತಾನೆ. ಸಂಧಾನ ಲೆಟ್ಟ ಮಾಡಕ್ ಬರೋದಿಲ್ಲ, ಇನ್ನೇನು ಐಶ್ವರ್ಯ ಕೊಡಬೇಕು ಅವನಿಗೀಗ. ಅದು ಆಗ ಗೊತ್ತಾಗ್ತದೆ, ಎಲ್ಲ ಮಾಡಿದ್ರೇನೆ ನಮಗೆ ಕೇಳೋ ಹಕ್ಕಿಲ್ಲ. ಎಲ್ಲ ಮಾಡಿದ್ರೆ ಕೇಳೋ ಹಕ್ಕಿಲ್ಲ, ಇನ್ನು ಏನು ಮಾಡಿದ್ರೆ ಕೇಳೋ ಹಕ್ಕಿ ಹೇಗೆ ಬರಬೇಕಾಗ? ಸಾಧ್ಯವೇ ಇಲ್ಲ. ಅದಕ್ಕೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕುರು ಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಇದು ನಿಯತಂ ಆಸ್ ಎ ರೂಲ್, ಇದು ಯಾವುದೋ ಒಂದು ಹಂತದಲ್ಲಿ ಮಾಡೋದಲ್ಲ. ಸರ್ಕಾರಿ ಕೆಲಸ ರಿಟೈರ್ ಆದಷ್ಟು ಕೆಲಸ ಮುಗಿದೈತೆ, ಏನು ಯೋಚನೆ ಇಲ್ಲ. ಇಲ್ಲಿ ಪರಮಾತ್ಮ ಕೆಲಸ ರಿಟೈರ್ಮೆಂಟ್ ಕ್ವಶನ್ನೇ ಇಲ್ಲ. ನಾವಿನ್ನೂ ಪ್ರಾಣ ಹೋಗಿಲ್ಲ ಅಂದ್ರೆ ಇನ್ನು ಕೆಲಸ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ. ಬದುಕಿದ್ದೇವೆ ಯಾರು ಮಾಡಬೇಕು, ಉಸಿರನ್ನು ಹ್ಯಾಕ್ ಬಿಡ್ಲಕ್ಕೆ ಬರೋದ್ರಿ? ಎಲ್ಲ ಬಿಡಬಹುದು. ಉಸಿರಾಟ ಬಿಟ್ಟುಬಿಟ್ರೆ, ಉಸಿರಾಟ ಬಿಟ್ರೆ ಪ್ರಾಣ ಇನ್ನಿಲ್ಲ ಅಂತ ಅರ್ಥ. ಅದೇ ರೀತಿ ಉಸಿರಿನ ದೇವತೆ ವಾಯುದೇವರಾದ್ದರಿಂದ ನಾವು ಏನು ಬಿಟ್ಟರು ಕೂಡ ಉಸಿರಾಟ ಬಿಡಬಾರದು, ಉಸಿರಿನ ದೇವತೆ ಆದ ವಾಯುದೇವರ ಶಾಸ್ತ್ರವನ್ನು ಬಿಡಬಾರದು. ಅದು ಹೊರಗೆ ದೇಹ ಉಳಿಲಕ್ಕೆ ಉಸಿರು, ಜೀವ ಉಳಿಲಕ್ಕೆ ಶಾಸ್ತ್ರ. ಅವೆರಡರ ವಿಶೇಷವಾದ ಸಂಬಂಧ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನನ್ನ ಶಾಸ್ತ್ರ ಯಾಕೆ ಓದಬೇಕು ಗೊತ್ತೇನೋ, ಬಡಿಸಿರೋದೇ ನಾನು ಅಂತ ಹೇಳ್ತಾರೆ. ರೈಟ್ ಇದೆ ಅವರಿಗೆ, ಉಸಿರಾಟ ಬಡಿಸಿರೋದ್ರಿಂದ ಅವ್ರು ಹೇಳೋ ಫುಲ್ ರೈಟ್ ಇದೆ ಅವರಿಗೆ. ಇಲ್ಲದ್ರೆ ರೈತರು ಯಾರೇ ಕೆಲಸ ಮಾಡಿಲ್ಲ, ದುಡ್ಡು ಕೊಡ್ತೀನಿ ಮಾಡು, ಆಫೀಸ್ ರೀತಿ ಮಾಡು, ಕಂಡವ್ರು ಹೇಳೋದಿಲ್ಲ, ಸಂಬಂಧಪಟ್ಟವರು ಮಾತ್ರ ಹೇಳ್ತಾರೆ. ನಾವು ಸಿಟ್ಟು ಬಂದು ಏನ್ ಹೇಳಬೇಕು, ನಿಮ್ ಉಪಕಾರ ಬೇಕಾಗಿಲ್ಲ ಹೋಗ್ರಿ ಅಂತ ಹೇಳ್ಬೇಕು. ಉಪಕಾರ ಬೇಕಿಲ್ಲ ಹೋಗ್ರಿ, ಸತ್ತ ಹೋಗ್ರಿ ಅಂತ ಅಷ್ಟು ಬಿಡಿ, ಇನ್ನೇನು ಮತ್ತೆ ಯೋಚನೆ ಇಲ್ಲಲ್ಲ. ಐದು ರೂಪಾಯಿ ಬೇಡೋದಲ್ಲೋ, ನೀವು ಬದುಕೋ ಇಲ್ಲ ಅದಕ್ಕೆ, ಈಗ ಕೆಲಸ ಮಾಡೋ ಇಲ್ಲ ಬಿಟ್ಟು ಹೋಗು ಅಷ್ಟೇ. ನಾ ಕಣ್ಣಿಲ್ದ ಬದುಕಬಹುದು, ಕಿವಿಯಿಂದ ಬದುಕು, ಏನಿಲ್ದನು ಬದುಕಬಹುದು, ಮತ್ತೆ ಹೇಳಿದೆ ಜಾಸ್ತಿ ಬದುಕಬಹುದು ಕಿವಿ ಇಲ್ದೆ. ಕಣ್ಣಿಲ್ದ ಜಾಸ್ತಿ ಬದುಕಬಹುದು, ದರಿದ್ರೆ ಟಿವಿ ನೋಡೋದಂತ ಬಿಟ್ಟು ಹೋಗ್ಬಿಡುತ್ತಲ್ಲ, ಆಯುಷ್ಯ ಜಾಸ್ತಿ ಆಗಿಬಿಡ್ತದೆ. ಕಿವಿ ಇಲ್ದ ಹೋದ್ರೆ ರೇಡಿಯೋಕ್ಕೆ ಆರಾಮಾಗಿ ಬದುಕ್ತಾರೆ, ಆದ್ರೆ ಉಸಿರಿಲ್ದ ಹೋದ್ರೆ ಬದುಕಿನ ಹೆಸರೇ ಇಲ್ಲ ಅಲ್ಲ, ಅವ್ನ ಮನೆಯವ್ರು ಇಟ್ಕೊಳ್ಳಕ್ಕಾಗೋದಿಲ್ಲ, ಅವನ್ನ ಗ್ಯಾಟ್ ಹೊರಗೆ ಹಾಕ್ಬಿಡ್ಬೇಕು. ಅಷ್ಟು ಆಶ್ಚರ್ಯ ಇವತ್ತು, ಉಸಿರಿಲ್ಲ ಮನೆಯವ್ರು ಇಟ್ಕೋಬೇಡಿ, ಉಸಿರಿಲ್ಲ ದೇವತೆ ವಾಯುದೇವರ ಶಾಸ್ತ್ರ ಇಲ್ಲ, ಇಟ್ಕೋಬೇಡಿ. ಮತ್ತೆ ಒತ್ತು ಫಿಟ್ಟು ಬಿ ಕಂಡೆಮ್ ಬಿಡಂತ, ಫಿಟ್ಟು ಬಿ ಕಂಡೆಮ್, ಅದಕ್ಕೆ ಹೇಳ್ತಾರೆ. ಆ ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪದಕ್ಕೆ ಬೀಳಲಿಲ್ಲ, ಪಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ, ವಾದಿಗಳ ಮತವಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗರಾಗಿ ಅಪಸವ್ಯ ಮನನಾಗಿ ಓದಿಕೊಂಡೇನೋ ಇದೆಲ್ಲ ಸಲ್ಲ, ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು, ಪರಮ ಪಾಪಿಷ್ಠ ನಾನು. ಪಾಪಗಳ ಪಟ್ಟಿಯಲ್ಲಿ ಆಚಾರ್ಯ ಸಿದ್ಧಾಂತವನ್ನು ಹಿಡಿದೇನೋ ದೊಡ್ಡ ಪಾಪ ಅಂಬುದನ್ನು ಹಿಡಿತಾರೆ. ಭಾರಿ ದೊಡ್ಡ ಪಾಪದ ಸಾಲಿಗೆ ಸೇರುತ್ತೆ, ಬದುಕುವ ಅರ್ಹತೆಯನ್ನು ಮನುಷ್ಯ ಕಳ್ಕೊಳ್ತಾನೆ. ಅಮೃತವನ್ನ ಕೊಟ್ಟವರು ಆಚಾರ್ಯರು, ನಿಜವಾದ ಅಮೃತ ಅಂದ್ರೆ ಅವರ ಶಾಸ್ತ್ರವೇನೆ. ಆದ್ರಿಂದ ಅದನ್ನು ನೀವು ಓದಿ ಇನ್ನೊಬ್ಬರಿಗೆ ಹೇಳಿ ಅನ್ನೋ ಸಂದೇಶವನ್ನು ಕೊಟ್ಟು, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಬೇರೆ ಕೆಲಸಗಳಿದೆ ಇಲ್ಲ ಅಂತಿಲ್ಲ, ಅದನ್ನು ಕಡಿಮೆ ಮಾಡಿ ಆದಷ್ಟು ಕೂಡ. ಇವತ್ತು ಕಡಿಮೆ ಮಾಡ್ಕೊಳ್ಳೋ ಕೊಟ್ಟು ಮಾಡ್ಕೊಳ್ಳೋಕೆ ಬರುತ್ತೆ ನಮಗೆ, ನಾವು ಅದನ್ನು ಜಾಸ್ತಿ ಮಾಡ್ಕೋತೇವೆ. ಅನ್ನ ಸರಿಯಾಗಿ ಹೋಗ್ತೇವೆ, ಮದುವೆ ಹೋದ್ರೆ ಸಾಕಲ್ಲ, ಮೂರು ದಿವಸ ಕೊಡ್ತಾರೆ ಮೊದಲೇ, ಅವ್ರ ಕೆಲಸ ಡಿಸ್ಟರ್ಬ್ ಮಾಡಿ ಕೊಡ್ತಾರೆ. ಯಾಕೆ ಅವತ್ತು ಹೋದ್ರೆ ಆಗೋದಿಲ್ವಾ, ಅವತ್ತು ಎಲ್ಲರೂ ಹೋಗ್ಬೇಕಾ, ಒಬ್ಬರು ಸಾಲ್ತಾ, ಮತ್ತೆ ಆಗಲೇ ಹೋಗ್ಬೇಕಾ, ಯಾವಾಗ ಹೋದ್ರೆ ಆಗೋದಿಲ್ಲ. ಪಾಠ ಟೈಮ್ಗೆ ಹೋಗ್ತಾನೆ, ಇದು ವಿಶೇಷ, ಪಾಠ ಟೈಮ್ಗೆ ಹೋಗ್ತಾನೆ. ಮದುವೆ ಇತ್ತು, ಮದುವೆ 8 ಗಂಟೆಗೆ 7 ಗಂಟೆಗೆ ಇರುತ್ತೆ ಮದುವೆ, ಏನಿಲ್ಲ ಸುಳ್ಳಾಗಿ ಕೂತಿರ್ತಾರೆ, ಅಲ್ಲಿ ಅಲ್ಲೂ ಡಿಸ್ಟರ್ಬ್ ಮಾಡಿ ಇಲ್ಲೋ ಹಾಳು ಮಾಡಿ ಹೋಗ್ತಾರೆ. ಯಾಕೆ ಮಾಡ್ಬೇಕಾದ್ರೆ ಎಲ್ಲ ಕೆಲಸ, ಮದುವೆ ದಿವಸನೂ ಪಾಠಕ್ಕೆ ಹೋಗ್ಬೋದು. ವರ ಒಂದು ನಿರ್ವಾಹ ಇಲ್ಲ ಅಂತ ವರಗೆ ಬರುವವರು ಇರಬೇಕಾದ್ರೆ, ತುಳಿದವರಿಗೆ ಅಂತ ಅರ್ಜೆಂಟ್ ಕೆಲಸ ಏನಿರೋದಿಲ್ಲ, ನಿಧಾನ ಹೋಗ್ಲಿಕ್ಕೆ ಬರುತ್ತೆ. ಅದನ್ನ ಹೇಳಿ ಜನ ಪಾಠ ಕಲಿಸ್ಬೇಕು. ಆಫೀಸ್ಗೆ ಹೋಗ್ತೇನೆ ಅಂದ್ರೆ ಬೇಡ ಅಂತ ಹೇಳಿದ್ರೆ ಹುಚ್ಚ ಅಂತ ಕರೀತಾರೆ, ಆಫೀಸ್ ಬೇಡ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಅದನ್ನ ಅರ್ಥ ಆಗದ ಆದ್ರೆ ಪಾಠಕ್ಕೆ ಹೋಗೋದ್ರೆ ಬೇಡ, ಅದು ಇನ್ನೂ ದೊಡ್ಡ ಹುಚ್ಚ ಆಗೋದಿಲ್ಲ. ಪಾಠಕ್ಕೆ ಹೋಗ್ತಾರೆ ಮೊದಲು ಹೋಗಿ ಅಂತ ಹೌದಾ, ಹಾಗಿದ್ರೆ ಅಡ್ಡಿ ಮಾಡಬಾರದು. ಶಾಸ್ತ್ರ ಹೇಳುತ್ತದೆ, ನೀವು ಹೋಗದೆ ಇದ್ರೆ ಎಷ್ಟು ಪಾಪನು, ಹೋಗೋರ್ಗೆ ಅಡ್ಡಿ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಪಾಪ ಬರ್ತದೆ, ಲೆಕ್ಕ ಇದೆ ಅಂತ ಹೇಳ್ತಾರೆ. ತುಂಬಾ ಜನ ಪಾಪ ಪಾರಾಗಬೇಕಾದ್ರೆ ಈ ಮಾತಾ ಆಚಾರ್ಯರ ಸಂದೇಶ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ನಮ್ಮ ಲೌಕಿಕದಲ್ಲಿ ಎಷ್ಟು ಕೀರಾ ನೋಡ್ತಾರೆ ಗೊತ್ತಾ, ಔಟಾದ ಹೇಗೆ ಔಟಾದ, ಯಾವ ಬಾಲಿಗೆ ಔಟಾದ, ಅವನು ಅಂಪೈರ್ ಥರ್ಡ್ ಅಂಪೈರ್ ಎಷ್ಟು ಹೆಣ್ಣು ಮೊದಲಿಗೆ ಔಟಾದನೋ, ಔಟಾದ ತಕ್ಷ ಹೋದ್ನೋ ಅಂದ್ರೆ ನಿಂತಿದ್ನೋ, ಹಾಗೇನೆ ಏನೇನೋ ಕುಲಂಕಟ ವಿಚಾರಗಳು. ಆಚಾರ್ಯ ಒಂದೇ ಬಂದು ಬಿಡಿ ಪರವಾಗಿಲ್ಲ, ಒಂದೇ ಇದ್ರೆ ಒಂದೇ ಅವೆಲ್ಲ ಬೇರೆ ನಮಸ್ಕಾರ ಅಂತ ಹೇಳಿದರೆ ಸಾಕಷ್ಟೇ, ಅದನ್ನ ಮಿನಿಮೈಸ್ ಮಾಡ್ತಾರೆ, ಅದನ್ನ ಮ್ಯಾಕ್ಸಿಮೈಸ್ ಮಾಡ್ತಾನೆ ಕೊನೆ. ಮತ್ತೆ ಎಷ್ಟೇ ಸತ್ತು ಔಟಾದ, ಅದೇ ಬೌಲರ್ಗೆ ಔಟಾದ್ರೆ ಬೇರೆ ಬೌಲರ್ಗೆ ಔಟಾದ್ನೋ, ಮತ್ತೆ ಅದರಲ್ಲೂ ವಿಶೇಷ ಎಷ್ಟೋಸರ್ ತಿಳಿತಾರೆ, ಮತ್ತೆ ರನ್ ನಾವು ಮಾಡಿ ಔಟ್ ಆದ್ನೋ, ಮೊದಲೇ ಔಟ್ ಆಗಿಬಿಟ್ನೋ, ಫಸ್ಟ್ ಬಾಲ್ ಏನೋ, ಎಷ್ಟು ನೋ ಬಾಲ್ ಫೇಸ್ ಮಾಡಿದ್ದ, ಇವೆಲ್ಲ ತಗೊಂಡು ಏನ್ ಮಾಡ್ಬೇಕಿದ್ದನ್ನ ಅವನಿಗೆ ಗೊತ್ತಿರೋದಿಲ್ಲ. ಇವ್ರು ಏನೇನು ನೆನ್ಪಿಟ್ಕೊಂಡಿರ್ತಾರೆ ಎಲ್ಲ ಕೂಡ, ಎಷ್ಟೋ ಜನ ಕ್ರಿಕೆಟ್ ಭಕ್ತರುಗಳು ಪ್ಲೇಯರ್ ಮಾತ್ರ ಇವ್ರು ಮರೆಯೋದಿಲ್ಲ. ಅದನ್ನ ನೀವು ಶಾಸ್ತ್ರಕ್ಕೆ ಅಪ್ಲೈ ಮಾಡಿ ಪ್ರತಿ ಪದದಲ್ಲಿ ನೋಡಿ ಅಂತ ಹೇಳಿದ್ದಾರೆ. ರಾಯರು ಬರೀತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಆಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ನಮ್ಮ ಸುಧಾದಿ ಗ್ರಂಥಗಳು ಇಡೀ ಗ್ರಂಥ ಅಲ್ಲ, ಅಧ್ಯಾಯ ಅಲ್ಲ, ವಾಕ್ಯ ಅಲ್ಲ, ಪ್ರತಿ ಪದ ಪ್ರತಿ ಅಕ್ಷರಗಳಲ್ಲಿ ಎಷ್ಟು ಸ್ವಾರಸ್ಯ ಇದೆ ನೋಡಿ ಅಂತ ಹೇಳ್ತಾರೆ. ರಾಯರಂತವ್ರು ಅನುಭವಿಸಿ ಹೇಳ್ತಾರೆ, ಮರಿಬಾರದವರು ಪರಿಮಳವನ್ನು ಬರೆದವರು ಹೇಳ್ತಾರೆ, ಎಷ್ಟು ಆಶ್ಚರ್ಯಕರವಾದ ಕೃತಿ ಅದನ್ನ. ಎಷ್ಟು ಕೂಲಂಕಷ ನೋಡಿದ್ರು ನಮ್ಮ ಜೀವನ ಸಾರ್ಥಕ. ಸುಧಾಕಾರರ ಜಯತೀರ್ಥರ ಸುಧಾಕ್ಕೆ ಪ್ರತ್ಯಕ್ಷರ ಪ್ರತಿಪದ ಅಂತ ಹೇಳಿದ್ರೆ, ಇನ್ನು ಅವರು ಹೇಳ್ತಾರೆ ಆಚಾರ್ಯರ ಮಾತು ಅಂದ್ರೆ ಪ್ರತ್ಯಕ್ಷರ ಪ್ರತಿಪದಲ್ಲಿ ಎಷ್ಟು ಅರ್ಥ ಇದೆ ಹೇಳೋದು ನಮಗೆ ಸಾಧ್ಯವೇ ಇಲ್ಲ ಅಂತ ಜಯತೀರ್ಥ ಹೇಳ್ಬಿಡ್ತಾರೆ. ಅಂತಹ ಗ್ರಂಥವನ್ನು ನಾವು ಅತ್ಯಂತ ಕೂಲಂಕಷ ನೋಡಬೇಕಾದ ನಮ್ಮ ಕರ್ತವ್ಯ, ಅದನ್ನು ಇನ್ನೊಬ್ರು ಹೇಳಬೇಕಾದ ಕರ್ತವ್ಯ. ಶಪಥ ಮಾಡ್ತೇನೆ ಅಂತ ಆಚಾರ್ಯ ಹೇಳಿದರು, ಶುಡುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಚರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮ ಸತು ಸರ್ವಚಿದಾತ್ಮಗಣಾತ್. ಆ ಸಂದೇಶವನ್ನು ಕೊಟ್ಟು ಆಮೇಲೆ ಎಲ್ಲ ಮತಗಳ ವಿವರ್ಶೆಯನ್ನು ಮಾಡಿ ಹರಿಸೈ ಹರಿದೇವ ಪರ ಅಂತ ಏನು ಆರಂಭದಲ್ಲಿ ಹೇಳಿದ್ರು ಅದನ್ನ ರುಜುವಾತು ಮಾಡ್ತಾರೆ ಆಚಾರ್ಯ ಮುಂದಿನ ಅಧ್ಯಾಯದೊಳಗೆ. ದ್ವಿಜಪೂರ್ಣ ಸುಖಾಮಿತ ಬೋಧತನು ಅಂತ ಹೇಳ್ತಾ ದೇವರ ಮಹಿಮೆ ಬಹವ ಪುರುಷಾಹ ಪುರುಷ ಪ್ರವರು ಅಂತ ಅಲ್ಲಿ ಹೇಳಿ, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣ ಪರಮಃ. ದೇವರ ಆಶ್ಚರ್ಯವನ್ನು ನೋಡಿ, ಎಂಥ ವೈಭವ ದೇವರದು, ಏನು ಮಾಡ್ತಾನೆ, ಎಷ್ಟು ವೆರೈಟಿ, ಎಂಥ ಪರಿಪೂರ್ಣತೆ, ಎಂಥ ಅತ್ಯದ್ಭುತವಾದ ಸಾಮರ್ಥ್ಯವನ್ನು ಪರಮಾತ್ಮ ತೋರಿಸ್ತಾನೆ. ನಾಲ್ಕನ ಲೆಕ್ಕ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ನಮ್ಮ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ನಮಗೆ ಬರೋದಿಲ್ಲ, ಎಲ್ಲರ ಜಾಕ್ಸರ್ ಒಬ್ಬ ಯಾವ ಆಲ್ಟರ್ ಮಾಡಕ್ ಆಗೋದಿಲ್ಲ, ಎಲ್ಲ ಹಂಚಿಕೊಂಡಿರ್ತಾರೆ. ಇಡೀ ಸಕಲದ ಪಾಪ ಪುಣ್ಯದ ಲೆಕ್ಕವನ್ನು ಪರಮಾತ್ಮ ಇಟ್ಟುಕೊಂಡು ಅವರವರಿಗೆ ಏನ್ ಕೊಡ್ಬೇಕು ಆ ಕಾಲ ಕರೆಕ್ಟ್ ಆಗಿ ಕೊಡ್ತಾರಲ್ಲ, ಏನ್ ಆಶ್ಚರ್ಯ ಇದು. ಪ್ರತಿಯೊಬ್ಬರಿಗೆ ಮತ್ತೆ ಅನಂತ ಕಾಲದ ಲೆಕ್ಕ, ಮತ್ತೆ ಇದು ಒಂದು ವರ್ಷಕ್ಕೆ ಬದೀತೆ. ಎಂತ ತೋರಿಸ ಅವರೇ ಕೇಳೋದಿಲ್ಲ, ಎಂತ ತೋರಿಸ ಅದ್ಬಿಟ್ರೆ ಅವರೇ ಹಾಳಾಗೋಗಂತ ಬಿಟ್ಬಿಡ್ತಾರೆ. ದೇವರ ಲೆಕ್ಕ ಹಾಗಲ್ಲ, ಅನಂತ ಜನ್ಮಗಳ ಒಂದು ಹಿರಿವೆಯನ್ನ, ಅನಂತ ಜನ್ಮಗಳ ವಿಶೇಷವಾದ ಲೆಕ್ಕವನ್ನು ಇಟ್ಟುಕೊಂಡು ಒಂದು ಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ಮತ್ತೆ ಎಷ್ಟು ಕೊಡಬೇಕಷ್ಟೇ. ರಾ ವೈಷಮ್ಯ ನರ್ಘಣ್ಣೆ, ಇದು ಪರಮಾತ್ಮನ ಸಾಮರ್ಥ್ಯ. ಆ ಚಿಂತನೆಗೋಸ್ಕರವಾಗಿ ಆಚಾರ್ಯರು ಹೇಳ್ತಾರೆ, ನಿಶ್ಚಿಂತೆಯಾಗಿ ದೇವರ ಅನುಸಂಧಾನವನ್ನು ಮಾಡಿ, ಒಳ್ಳೆದಾದಾಗ ದೇವರ ಹಿರಿವೆಯ ಅನುಸಂಧಾನ ಮಾಡಿ, ಕೆಟ್ಟದಾದಾಗ ನಮ್ಮ ಪಾಪಕರ್ಮದ ಒಂದು ಪ್ರಭಾವನ ಯೋಚನೆ ಮಾಡಿ. ಶುಭಾನ್ ಧ್ಯಾಯಂತೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಆಚಾರ್ಯ ಎರಡು ಅಧ್ಯಾಯಗಳಲ್ಲಿ ಉಪದೇಶವನ್ನು ಮಾಡಿದರಲ್ಲ, ನಿನ್ನೆ ಮೊನ್ನೆ ಹೇಳಿದಂತೆ ಎರಡು ಸ್ತೋತ್ರಗಳ ಆಧಾರದ ಮೇಲೆ, ಅಧ್ಯಾಯಗಳ ಆಧಾರದ ಮೇಲೆ ಹರಿದಾಸರು ಸಾವಿರಾರು ಹಾಡುಗಳನ್ನು ಬರೆದರು. ಉಪದೇಶ ಮಾಡಲಿಕ್ಕೋಸ್ಕರವಾಗಿ ಸಾವಿರಾರು ಹಾಡುಗಳನ್ನು ತಿಳಿಸಿ ಒಳ್ಳೆ ಹಾದಿ ಹೋಗತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಆಮೇಲೆ ಕೇಶವಾದಿ ರೂಪಗಳ ಸ್ತೋತ್ರ, ಐದನೇ ಅಧ್ಯಾಯ ಪೂರ್ತಿ ವಾಸಮುನಿಯಾಮಕವಾದ ಕೇಶವಾದಿಗಳ ರೂಪಗಳ ಸ್ತೋತ್ರ. ವಾಸುದೇವಾ ಪರಿವೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ, ಹೀಗೆಲ್ಲ ಹೇಳ್ತಾ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ ನಾರಾಯಣಾಮಲ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ, ಹೀಗೆಲ್ಲ ದೇವರನ್ನ ಒಂದೊಂದು ಅಧ್ಯಾಯದಲ್ಲಿ ಓಟ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೊಂದು ಏರ್ತು ಕೊನೆಯ ನೋಡಬೇಕು ಯಾವ ಹೈ ಪಿಚ್ ಹೋಗ್ತಾರೆ ಆಚಾರ್ಯ. ಒಂದೇ ವರ್ಷ ಕಾಮ ನಿಧಾನ ಹೊರಟಿದ್ದು ಬೇರೆ ಬೇರೆ ರೀತಿ ಆಕಾರ ತಗೊಳ್ತಾ ಹೋಗ್ತದೆ. ನದಿ ಹರಿಬೇಕಾದ್ರೆ ಡಿಫರೆಂಟ್ ಅನೇಕ ಹಂತಗಳಲ್ಲಿ ಅನೇಕ ರೀತಿಯಲ್ಲಿ ಅದರ ವೈಭವ ತೋರಿಸ್ತದೆ. ಆಚಾರ್ಯರು ಹನ್ನೆರಡು ಅಧ್ಯಾಯಗಳಲ್ಲಿ ಹಂತ ಹಂತವಾಗಿ ಚಿತ್ರವನ್ನು ಕೊಡ್ತಾ ಕೇಶವ ಕೇಶವ ಇತ್ಯಾದಿ ವರ್ಣನೆ ಮಾಡಿದರು. ದಾಮೋದರ ದೂರ ತರಾಂತರ ಒಂದೇ ದಾರಿತ ದೈವಗ ಪಾರ ಪರಸ್ಮಾತ್ ಅಂತ ಹೇಳಿ ಮುಂದಿನ ಅಧ್ಯಾಯದಲ್ಲಿ ಅಷ್ಟೊತ್ತಿಗೆ ಕೃಷ್ಣ ಬಂದೇ ಬಿಟ್ಟ ಅಂತ ಹೇಳಿದರು. ಐದು ಅಧ್ಯಾಯ ಮುಗಿದಿತ್ತು, ಸಾಕ್ಷಾತ್ ಭಗವಂತನಾದ ಕೃಷ್ಣ ಬಂದ. ಅದಕ್ಕೆ ಹೇಳ್ತಾರೆ, ನೀವು ಕೆಲಸ ಮಾಡಿದ ಮೇಲೆ ಪರಮಾತ್ಮ ಫಲ ಕೊಡೋದಿಲ್ಲ, ಸಂಕಲ್ಪ ಮಾಡಿದಾಗಲೇ ಫಲ ಕೊಟ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಪ್ರಾಕ್ಟಿಕಲಿ ತೋರಿಸಿದ್ರು ಆಚಾರ್ಯ. ದಾಸ್ತೋತ್ರ ಮುಗಿಯೋದಕ್ಕಿಂತ ಮುಂಚೆ ಅರ್ಧ ಕೂಡ ಆಗಿಲ್ಲ, ಇನ್ನು ಐದು ಅಧ್ಯಾಯ ಆಗ್ತಿರ್ಲಿಕ್ಕೆ ಭಗವಂತ ಬಂದಾಗಿದೆ. ನಮಗದು ಅಭ್ಯಾಸ ಆಯ್ತು. ಯಾವಾಗಲೂ ಇವತ್ತು ನಮ್ಮ ಅಭ್ಯಾಸ ಏನು ಗೊತ್ತಾ, ಯಾವುದೇ ಒಳ್ಳೆ ಕಡೆ ಮೊದಲು ಮಾಡ್ತೇವೆ ಅಂತ ಹೇಳೋದಿಲ್ಲ, ಇದಾದ್ರೆ ಮಾಡ್ತೇವೆ ಅಂತ ಹೇಳ್ಬಿಡ್ತಾರೆ. ಇದಾದ್ರೆ ಮಾಡ್ತೇವೆ, ಅಡ್ವಾನ್ಸ್ ಕೊಡ್ಬೇಕು ದೇವರು ನಮಗೆ. ದೇವರಿಗೆ ಅಡ್ವಾನ್ಸ್ ಸೇವೇ ಇಲ್ಲ, ಅಡ್ವಾನ್ಸ್ ಕೊಡ್ಬೇಕು. ಪ್ರಮಾಣವೋ ಮಾಡ್ತೇವೆ, ಏನೋ ಮಾಡ್ತೇವೆ, ಅದೇನು ಮಿನಿಮಮ್ ಅಡ್ಜಸ್ಟ್ ಮಾಡಿರ್ತಾರೆ, ಜಾಸ್ತಿ ಮಾಡಿರೋದಿಲ್ಲ. ಬರೀ ಪ್ರಮಾಣ ಅನ್ಕೊಂಡಿರ್ತಾರೆ, ಆಮೇಲೆ ಥರ್ಡ್ ಕ್ಲಾಸ್ ಪ್ರಮಾಣ ಮಾಡ್ತಾರೆ. ಥರ್ಡ್ ಕ್ಲಾಸ್ ಮಾಡ್ತಾರೆ ಅಂತ ಅನ್ಕೊಂಬೋದಿಲ್ಲ, ಹೇಳ್ಬಿಟ್ಟು ಮತ್ತೆ ಕಮಿಟ್ಮೆಂಟ್ ಆಗ್ತದಲ್ಲ, ಆ ಥರ ಬುದ್ಧಿವಂತಿಕೆ ಮಾಡಿರ್ತಾನೆ. ಕೊನೆಗೆ ಕೆಲಸ ಆದ್ಮೇಲೆ ಮಾಡೋದಿಲ್ಲ, ಮತ್ತೆ ಹರಕೆ 12 ವರ್ಷ ಅಂತ ಬೇರೆ ಇದೆಯಲ್ಲ, ಮತ್ತೆ ಟೈಮ್ ಇದೆಯಲ್ಲ, ಅವೇನ್ ಮಾಡ್ಕೋತಾನೆ ಮತ್ತೆ ಅದನ್ನು. ಅಲ್ಲಿಗೂ ಮಾಡೋ ಗ್ಯಾರಂಟಿ ಇಲ್ಲ, ಏನಾದ್ರೂ ಎಡವಟ್ಟಾಗಬೇಕಾಗಿ ಶುರು ಮಾಡ್ತಾನೆ. ಓ ದೇವರು ಕಾಡ್ತಾನೆ, ದೇವರಿಗೆ ಹೆಸರಾಗ ಕಾಡ್ತಾನೆ ಅಂತ ಹೇಳಿ ಬೈದಿಷ್ಟು ಒಂದಿಷ್ಟು ಮಾಡಿ ಮುಗಿಸಿಬಿಡ್ತಾನೆ. ಆ ಪರಮಾತ್ಮ ಹಾಗಲ್ಲ, ಅಡ್ವಾನ್ಸ್ ಮಾಡ್ತಾನೆ ನೋಡಿದ್ರ. ಐದು ಅಧ್ಯಾಯ ಮುಗಿದಲ್ಲಕ್ಕೆ ಪರಮಾತ್ಮ ಬಂದಾಯ್ತು ಅಲ್ಲಿಗೆ. ದ್ವಾರಕೀಯ ರುಕ್ಮಿಣಿ ದೇವಿ ಕರಾರ್ಚಿತವಾದಂತಹ ಕೃಷ್ಣಮೂರ್ತಿ ಅದು, ವಿಶ್ವಕರ್ಮನ ನಿರ್ಮಾಣ. ರುಕ್ಮಿಣಿ ದೇವಿ ಬುಟ್ಟಿ ಪೂಜೆ ಮಾಡಿರ್ತಕ್ಕಂಥ ಮೂರ್ತಿ ಅಂದ್ರೆ ಎಷ್ಟು ಸನ್ನಿಧಾನ ಇರಬೇಕು ಯೋಚನೆ ಮಾಡಿ. ರೂಪಿಕೃಷ್ಣನಲ್ಲಿ ಸನ್ನಿಧಾನ ಎಷ್ಟು ಅಂತ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಲಿಗ್ರಾಮದ ಸನ್ನಿಧಾನ ಮೀರಿಸಿರ್ತಕ್ಕಂಥ ಸನ್ನಿಧಾನ ಕೃಷ್ಣನಲ್ಲಿ ಉಂಟು. ಅಲ್ಲಿ ರುಕ್ಮಿಣಿ ಕರಾರ್ಚಿತ, ಇಲ್ಲಿ ಮಧ್ವ ಕರಾರ್ಚಿತ. ಅಕ್ಷರ ಪುರುಷರಿಂದ ಅಲ್ಲಿ ಪೂಜಿತ, ಜೀವೋತ್ತವರಿಂದ ಇಲ್ಲಿ ಪೂಜಿತ ಅಂದ ಮೇಲೆ ಅದರ ವೈಭವನೇ ವೈಭವ. ಧ್ವಜದಲ್ಲಿ ಹೇಳ್ತಾರೆ, ನಿಮಗೇನಾದ್ರೂ ಆಪತ್ತು ಬಂದಿದ್ರೆ, ನಿಮಗೆ ಜೀವನದಲ್ಲಿ ಆಪತ್ತು ಇದ್ರೆ, ನಮಗಿರೋದೇ ಆಪತ್ತು ಅಂತ ನಮಗೆ ಗೊತ್ತಿದೆ, ಇದ್ರೆ ಮೊದಲು ಕೃಷ್ಣ ದರ್ಶನ ಮಾಡಿ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ. ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ, ಆಚಾರ್ಯ ಪ್ರತಿಮೆ ಬೇಕಾಗಿಲ್ಲ, ಡೈರೆಕ್ಟ್ ಮಾತಾಡಿಸಿದ್ರೆ ಫೋಟೋ ಜೊತೆ ಮಾತಾಡಿಸ್ತಾರೆ. ಎದುರಿ ಕೂತವರಿಗೆ ಡೈರೆಕ್ಟ್ ಇದ್ದಾಗ ಫೋಟೋ ಜೊತೆ ಮಾತಾಡೋದಿಲ್ಲ, ಎದುರಿಗಿಲ್ಲದ ಫೋಟೋ ಹುಡ್ಕೋಬೇಕಾಗ್ತದೆ. ಆಚಾರ್ಯ ಫೋಟೋ ಪ್ರತಿಮೆ ಬೇಕಿಲ್ಲ, ಸದಾ ಪರಮಾತ್ಮನ ಕಾಣ್ತಾರ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅಂತ ಮಹಾನುಭಾವರು ಜನಭಕ್ತ ವರ್ಗಕ್ಕೋಸ್ಕರ ಪ್ರತಿಮೆಯನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಿರು. ನಿಮಗೆ ಆಪತ್ತು ಬಂತು, ಕೃಷ್ಣ ದರ್ಶನ ಮಾಡಿ ಆಪತ್ತು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಅದನ್ನು ಟೆಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ, ಪರೀಕ್ಷೆ ಮಾಡಿ ಹಾಗೆ ಆಗಬೇಕು ಅಂತ ಸಿದ್ಧಿ. ಎಷ್ಟೋದನ್ನ ಹೇಳಿದವರಿದ್ದಾರೆ, ಮಗಳಿಗೆ ಮದುವೆ ಆಗಿಲ್ಲ, ಕೃಷ್ಣ ದರ್ಶನ ಮಾಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಹೇಳಿದ ಉಡುಪಿಗೆ ಹೋದ್ವಿ, ಮಗಳ ಮದುವೆ ನಿಶ್ಚಯ ಆಯ್ತು ಅಲ್ಲ, ಅಲ್ಲೇ ನಿಶ್ಚಯ ಆಯ್ತು ಅಂತ ಹೇಳಿದವರಿದ್ದೆ. ಎಷ್ಟೋ ಸಲ ಅಲ್ಲೇ ಆಯ್ತು ನಮಗೆ ಇಷ್ಟ ಅನುಭವ. ಅದಕ್ಕೆ ನಂಬಿಕೆ ಬೇಕು, ಆಚಾರವಾಗಿ ಶ್ರದ್ಧೆ ಇರಬೇಕಷ್ಟೇನೆ, ಆಗ ಖಂಡಿತ ಫಲ ಕೊಟ್ಟೇ ಕೊಡುತ್ತದೆ. ಆದ್ರೆ ಯಾವ್ಯಾವುದಕ್ಕೂ ಕೊಡೋದಿಲ್ಲ. ಮತ್ತೆ ಸಿದ್ಧಿ ವಿಘ್ನಮುಖ ದೋಷ ಭೇಷಜ, ನೀವು ಸಾಧನೆ ಮಾಡಿಕೊಂಡಿದ್ರೆ ಸಾಧನೆ ವಿಘ್ನ ಏನ್ ಬರುತ್ತಲ್ಲ ಅದನ್ನು ತೆಗೆದಾಕ್ತಾರೆ ಅಂತ ಹೇಳ್ತಾರೆ. ಇವತ್ತು ಬೆನಿಫಿಟ್ಸ್ ಯಾರು, ಅವ್ರು ಸ್ಟೂಡೆಂಟ್ ಎನ್ರೋಲ್ ಆಗಿಲ್ಲ, ಸ್ಕಾಲರ್ಶಿಪ್ ಯಾರು ಕೊಡ್ತಾರೆ ಅವರಿಗೆ? ಸ್ಟೂಡೆಂಟ್ ಆಗಿ ಸೀಟ್ ಸಿಕ್ಕಿದ್ರೆ ಆಮೇಲೆ ಸ್ಕಾಲರ್ಶಿಪ್ ಕೊಡೋ ಪ್ರಶ್ನೆ. ಇದೆಲ್ಲ ಸ್ಕಾಲರ್ಶಿಪ್ ಕೊಡೋ ಕಾನ್ಸೆಪ್ಟ್ ಇದ್ದಾಗ ಭಗವಂತ ಅಲ್ಲಿ ದರ್ಶನ ಮಾಡಿದ್ರೆ ನಿಮ್ಗೆ ಎಲ್ಲ ಆಪತ್ತುಗಳು ಪರಿಹಾರ ಮಾಡಿಬಿಟ್ಟು ಉದ್ಧಾರ ಮಾಡ್ತಾನೆ. ಕೃಷ್ಣನ ಮಹಿಮೆಯನ್ನ ಸುಮಧ್ರ ವಿಜಯ ಹೇಳಿದೆ ಜನಕ್ಕೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡಾಗ ಎಲ್ಲಾ ತಾಪತ್ರಯಗಳ ಮೂಲಭೂತವಾದ ಒಂದು ಪರಿಹಾರದ ಉಪಾಯವನ್ನ ಕೃಷ್ಣಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿಟ್ಟಿದ್ದಾರೆ. ಕೃಷ್ಣನ ಆಮೇಲೆ ಸ್ತೋತ್ರ ಮಾಡಿದರು, ದಶಾವತಾರಗಳ ಸ್ತೋತ್ರ ಮಾಡ್ತಾರೆ. ನಿನ್ನೆ ನೋಡಿದೀವಿ ಕೇಶವಾದಿ ರೂಪಗಳ ಸ್ತೋತ್ರ. ಆಚಾರ್ಯರು ಒಂದು ಸ್ತೋತ್ರ ಹಿಡ್ಕೊಂಡು ಹರಿದಾಸರು ಎಷ್ಟು ಕೇಶವಾದಿ ರೂಪ ಸ್ತೋತ್ರ ಬರೆದಿದ್ದಾರೆ ಗೊತ್ತಾ? ಆಚಾರ್ಯರ ಒಂದು ಸ್ಫೂರ್ತಿ ಎಷ್ಟು ಕೊಟ್ರು ಆಚಾರ್ಯರು. ಕೇಶವ ಕೇಶವ ಶಾಸಕ ಒಂದೇ ಅಂತ ಹೇಳಿದರೆ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಶರಣು ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಳಿಸಯ್ಯ ನಾರಾಯಣ. ಕನಕದಾಸರಂತವ್ರು ಎಷ್ಟು ಉಪಯೋಗ ತಗೊಂಡಿದ್ರು. ಕೇಶವನಾಮ ತುಂಬಾ ಉಂಟು, ಕನಕದಾಸರದ್ದು ಅದಕ್ಕೆ ಮೊದಲ ಸ್ಥಾನ. ಅಪೂರ್ವವಾದಂತಹ ಕೃತಿ ಅದು. ಆಚಾರ್ಯ ಕೇಶವ ಕೇಶವ ಶಾಸಕ ಇದ್ದಾಗೇನೆ ಅದೇ ಸ್ಟೈಲಲ್ಲಿ ಬರತಕ್ಕಂಥ ಅಪೂರ್ವವಾದ ಸ್ತೋತ್ರ ಅವರೇ ಹೇಳ್ಬಿಡ್ತಾರೆ. ಈ ಸ್ತೋತ್ರವನ್ನ ನೀವು ಹೇಳಿದರೆ ಕರೆದುಕೊಡುವ ಮುಕ್ತಿ ವೇಲಾಪುರದ ಕೇಶವ, ಇನ್ನೇನು ಬೇಕು? ಕರೆದುಕೊಡ್ತಾರಂತ ಮುಕ್ತಿ, ಎಲ್ಲಾದ್ರೆ ಬಾರಯ್ಯ ಅಂತ ಕರೆದುಕೊಡ್ತಾರಂತೆ. ಎಂತ ಸಿದ್ಧಿ! ಕನಕದಾಸರ ಮಾತಿಗೆ ಸಿದ್ಧಿ ಇದ್ರೆ ಆಚಾರ ಮಾತಿಗೆ ಸಿದ್ಧಿ ಇರ್ಬೇಕು ಲೆಕ್ಕ. ಅವ್ರು ಮೋಕ್ಷ ಕೊಡಿಸ್ ಇನ್ನೊಬ್ರಿಗೆ ಕೊಡಿಸ್ಬೇಕಷ್ಟ. ಆಚಾರ್ಯರು ಡೈರೆಕ್ಟ್ ಆಗಿ ಕೊಡಿಸೋರು. ಮೋಕ್ಷ ವಿಕ್ಟೋರಿದಾತ ಮೋಕ್ಷ ವಾಯುಷ್ಠ ತದನುಜ್ಞೇಯ. ದೇವ್ರ ಮುಂದೆ ಡೈರೆಕ್ಟ್ ಅಪ್ರೋಚ್ ಮಾಡಿ ಸ್ವಾಮಿನಿ ಮೋಕ್ಷ ಕೊಡಿ ಅಂತ ಹೇಳೋ ಅಧಿಕಾರ ವಾಯುದೇವರಿಗೆ ಮಾತ್ರ. ಅಂಥವ್ರು ಬರದ ಕೇಶವರಾಮ ಅಂತ ಹೇಳಿದ ಮೇಲೆ ಎಷ್ಟು ಸಿದ್ಧಿ ಇರಬೇಕು ಯೋಚನೆ ಮಾಡಿ. ದಿವಸ ಅದನ್ನು ಹೇಳೋ ಅಭ್ಯಾಸ ಮಾಡಬೇಕು. ಆಮೇಲೆ ದಶಾವತಾರ ಸ್ತುತಿ. ಪಚ್ಚಕ ರೂಪ ಲಯೋಧ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಲ್ಯ ಕೂರ್ವ ಸ್ವರೂಪಕ ಮಂದರ ಧಾರಿನ್ ವೇದ ಲೋಕ ವಿಧಾರಕ ದೇವ ವರೆಣ್ಯ. ಎಷ್ಟು ಅತ್ಯದ್ಭುತವಾದಂತಹ ದಶಾವತಾರ ಸ್ತೋತ್ರ ಅದು. ಹರಿದಾಸರು ಮಂಗಳದ ಆಡಿರುವವರೆಗೂ ಉಪಯೋಗಿಸಿದ್ರು. ಎಲ್ಲಿ ಬೇಕಾದ್ರಲ್ಲಿ ದಶಾವತಾರ ಸ್ತೋತ್ರಕ್ಕೆ ಆಚಾರ ಮಹತ್ವ ಕೊಟ್ಟು ಒಂದು ರಹಸ್ಯವನ್ನು ಆಚಾರ ಹೇಳ್ತಾರೆ. ದಶಾವತಾರಗಳನ್ನೇ ಯಾಕೆ ಸ್ತೋತ್ರ ಮಾಡಬೇಕು ಅಂತ ಒಂದು ಪ್ರಶ್ನೆ. ಅದು ಪರಮಾತ್ಮ ಅನಂತಾನಂತ ರೂಪಗಳಿವೆ. ಕೇಶವಾದಿ ರೂಪಗಳು, ವಾಸುದೇವಾದಿ ರೂಪ, ಅಜಾದಿ ರೂಪಗಳು, ವಿಶ್ವಾದಿ ರೂಪಗಳು, ನಾರಾಯಣಾದಿ ರೂಪಗಳು, ಪರಾದಿ ರೂಪಗಳು ಇಷ್ಟಿವೆ. ಮತ್ಸ್ಯಾದಿ ರೂಪಗಳು ಏನು ಮಹತ್ವ ಅಂದರೆ, ಐತರೇಯ ಭಾಷೆಯಲ್ಲಿ ಆಚಾರ ಹೇಳ್ತಾರೆ, ಎಲ್ಲ ರೂಪ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪ್ರತಿನಿಧಿಯಾಗಿ ದಶಾವತಾರ ಸ್ತೋತ್ರ ಮಾಡಿ ಎಲ್ಲ ಬಂದಾಗತ್ತೆ ಅಂತ ಹೇಳ್ಬಿಡ್ತಾರೆ. ದಶಾ ಅಂದ್ರೆ ಪೂರ್ಣ ಅಂತ, ದಶಾ ಅಂದ್ರೆ ಪೂರ್ಣ. ಆದ್ದರಿಂದ ದಶಾವತಾರಗಳು ಪೂರ್ಣ ಚಿಂತನೆಗೆ ಫಲ ಕೊಡ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಹೇಳಿ ತುಳಸಿ ಹಾಕಟ್ಟಿಮೇಲೆ ಟೈಮ್ ಇಲ್ಲ, ಅಥವಾ ತುಳಸಿ ಇಲ್ಲ, ಎರಡರಲ್ಲಿ ಒಂದು ಸಮಸ್ಯೆ ನಮಗೀಗ. ಟೈಮ್ ಇಲ್ಲ, ತುಳಸಿ ಇಲ್ಲ, ಅದಕ್ಕೆ ಕೆಲವರು ಎರಡೂ ಇರೋದಿಲ್ಲ, ಅದು ನಿಶ್ಚಿಂತೆ. ಅವ್ರು ಇನ್ನೂ ಯೋಚನೆ ಇಲ್ಲ, ಅವ್ರು ಏನ್ ಮಾಡ್ಬೇಕು? ಮತ್ಸಾಯರ್ಮ ಕೂರ್ಮ ಎರ್ಮ ವರಾಯ ಎಷ್ಟು ಸುಲಭ ನೋಡಿ, ಏನು ಲೀಲಾಜಾಲ ಹತ್ತು ಹಾಕಿಬಿಟ್ರೆ ಎಷ್ಟು ಮಹತ್ವ ಬರುತ್ತೆ. ದಶಾವತಾರ ಸ್ತುತಿ ದಶ ಪ್ರಮತಿಗಳು ಮಾಡಿದ್ದಾರೆ, ಅದು ಗಮನಿಸಬೇಕು. ಅವರು ಪೂರ್ಣ ಪ್ರಜ್ಞರದು ಪೂರ್ಣ ರೂಪಗಳು, ಪ್ರತಿಯೊಂದು ರೂಪನು ದಶಾವತಾರನೇ, ಪೂರ್ಣಾವತಾರವಾದ್ದರಿಂದ ಪ್ರತಿ ಮತ್ಸ್ಯ ರೂಪ ದಶಾವತಾರ, ಕೂರ್ಣರೂಪ ದಶಾವತಾರ ಅಂತ ದಶಾವತಾರಗಳ ಅತ್ಯದ್ಭುತವಾದ ಚಿತ್ರವನ್ನು ಆಚಾರ್ಯರು ಕೊಡ್ತಾ ಅರ್ಥದ ಬಗ್ಗೆ ಅಂತ ಹೇಳೋದಕ್ಕೆ ಹೋಗೋದೇ ಇಲ್ಲ. ಅರ್ಥದ ಬಗ್ಗೆ ಹೇಳಿದ್ರೆ ಎಷ್ಟು ಮೊದಲೇ ನಾಲ್ಕು ಅಧ್ಯಾಯ ನೋಡಿದ್ದೇವಲ್ಲ, ಮೂರು ಅಧ್ಯಾಯ ವಿಶೇಷ ನೋಡಿದ್ದೇವೆ. ಎಷ್ಟು ನಿಧಾನವಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ಸ್ಯಕ ರೂಪ ಲಯೋಧ ವಿಹಾರಿ ಆಚಾರ ಸ್ತೋತ್ರ ವೈಭವ ನೋಡಿ. ಮತ್ಸ್ಯಕ ರೂಪ ಸುಮ್ಮನೆ ಓದಿದರೆ ಮತ್ಸ್ಯದ ರೂಪದವನೇ ಅಷ್ಟೇ, ಬಿಡಿಸಿಬಿಟ್ರೆ ಮತ್ಸ್ಯ ಕರೂಪ, ಕರೂಪ ಕಾ ಆನಂದ, ಆನಂದ ರೂಪನಾದ ಮತ್ಸ್ಯನೇ ಹೊಸ ಅರ್ಥ ಬಂತ ತಕ್ಷಣನೇ. ಮತ್ಸ್ಯ ಕರೂಪ, ಕಾ ಅಂದ್ರೆ ನೀರು, ಕರೂಪ ನೀರಿನಲ್ಲಿ ಸಂಚಾರ ಮಾಡಿದವನೇ ಅಂತ, ಜಲಧಿಯಳು ಸಂಚರಿಸಿದವನೇ ಅಂತ. ಅದು ಎಷ್ಟರ್ಥ ಬಿಡಿಸ್ತಾ ಹೋಗ್ತಾರೆ ಆಚಾರ್ಯ ಅಂದ್ರೆ ನಮಗೆ ಆಶ್ಚರ್ಯದ ಪರಮಾವಧಿ ಆಗಬೇಕು. ಕೂರ್ವ ಸ್ವರೂಪಕ ಮಂದರ ಧಾರಿನ್ ಲೋಕ ವಿಧಾರಕ ದೇವವರೆಣ್ಯ, ಲೋಕ ವಿಧಾರಕ ದೇವವರೆಣ್ಯ, ಲೋಕ ವಿಧಾರಕ ಎಷ್ಟರ್ಥ ಕೊಡುತ್ತೆ ಗೊತ್ತಾ? ನಮಗೆ ಗೊತ್ತಿರೋದು ಬಂದರ ಪರ್ವತ ಎತ್ತಿದ್ದೊಂದೇ, ಅದು ಒಂದು ಕೂರ್ವ ರೂಪದಿಂದ ಇನ್ನೊಂದು ಕೂರ್ವ ರೂಪ ಇದೆ. ಲೋಕ ವಿಧಾರಕ ಅದು ಬ್ರಹ್ಮಾಂಡವನ್ನೇ ಹೊತ್ತಿರೋ ಕೂರ್ವ ರೂಪ ಇದೆ. ಮಂದರ ಧಾರಿನ್ ಅಲ್ಲಿ ಹೇಳ್ತಾ, ಲೋಕ ವಿಧಾರಕ ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಲೋಕ ಅಂದ್ರೆ ವಾಯುದೇವರು, ವಿ ಅಂತ ಹೇಳಿದ್ರೆ ಗರುಡ, ಲೋಕ ವಿಧಾರಕ ವಾಯುದೇವರನ್ನ ಗರುಡ ದೇವರನ್ನ ಹೊತ್ತವನೇ ಅಂತ ಹೇಳ್ತಾರೆ. ನಮಗೊಂದು ತಪ್ಪು ಕಾನ್ಸೆಪ್ಟ್ ಇದೆ, ಏನಂತ ವಾಯುವಾಹನ ಗರುಡ ವಾಹನ, ಅದು ಕಾನ್ಸೆಪ್ಟ್ ಪದ ಇರೋದು ಹೌದು. ಅಂದ್ರೆ ಪಾಪ ವಾಯುದೇವರು ಕರ್ಕೊಂಡು ಹೋಗ್ತಾರೆ, ಗರುಡ ಕರ್ಕೊಂಡು ಹೋಗ್ತಾನೆ ಪಾಪ, ಪರಮಾತ್ಮ ನಡಿಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಳ್ಳೋದು ರೀತಿ ಆಗಿಬಿಡ್ತದೆ ಮನೆ. ಹಾಗಲ್ಲ, ಲೋಕ ವಿಧಾರಕ ಅವರನ್ನ ಪರಮಾತ್ಮ ಧರಿಸಿದ್ದಾನೆ ತಾನೆ. ಹೆಸರಿಗೆ ಗರುಡ ವಾಹನ, ಗರುಡನೊಳಗೆ ನಿಂತು ಹೊತ್ತಿರೋದು ತಾನೆ, ವಾಯುವಾಹನ ವಾಯುದೇವಳಿ ಹೊತ್ತಿರೋದು ತನ್ನ ತಾನೇ ಹೊತ್ಕೊಂಡಿದ್ದಾರೆ. ಪೂಜ್ಯ ಪೂಜಕ ನೆನೆಸಿ ಅಂತ ಹೇಳ್ತಾರಲ್ಲ ಹಾಗೆ ಪರಮಾತ್ಮ ಆಗಿದ್ದಾನೆ. ಹೊಸ ಫಲ ಹೊಸ ಹೊಸ ರೀತಿಯಲ್ಲಿ ಆಗುತ್ತೆ. ಲೋಕ ವಿಧಾರಕ, ಲೋಕಾಸ್ತು ಮುಕ್ತಾಹ ಅಂತ ಆಚಾರ್ಯರು ಅಣುವ್ಯಾಖ್ಯಾನ ಹೇಳ್ತಾರೆ. ಲೋಕ ಅಂದ್ರೆ ಮುಕ್ತರು, ಸಮಸ್ತ ಮುಕ್ತರನ್ನು ಪರಮಾತ್ಮ ಹೊತ್ತಿದ್ದಾನೆ. ತ್ರಿಧಾಮಗಳಿಗೆ ಆಧಾರ ಕುಮಾರ ರೂಪವೇ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಆಮೇಲೆ ಮುಂದೆ ವಿಶೇಷವಾದಂತಹ ರೀತಿಯಲ್ಲಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಅಂತಕ್ಕಂತಹ ಒಂದು ಸ್ತೋತ್ರ ಪ್ರಾರಂಭವಾಗ್ತದೆ. ಆರನೇ ಅಧ್ಯಾಯದ ಕೊನೆಯಾದ ಮೇಲೆ ಏಳನೇ ಅಧ್ಯಾಯದಲ್ಲಿ ಬಂದಂತಹ ವಿಚಾರ. ಅದರಲ್ಲಿ ಶ್ರೀ ಸ್ತುತಿ ಅಂತಾನೆ ಆಚಾರ ಹೆಸರಿಟ್ಟಿದ್ದಾರೆ. ಪ್ರತಿಗಳೆಲ್ಲ ಶ್ರೀ ಸ್ತುತಿ ಅಂತಾನೆ ಸಿಗೋದು. ಲಕ್ಷ್ಮೀ ಸ್ತೋತ್ರ ಅದು, ಅದು ಅಷ್ಟಕ, ಎಂಟು ಶ್ಲೋಕಗಳ ಅಷ್ಟಕ. ಲಕ್ಷ್ಮೀ ಪೂಜೆಗೆ ಎಷ್ಟನ ಉಪಯೋಗಿಸ್ತಾರೋ ಗೊತ್ತಿಲ್ಲ, ಎಂಥ ಅಷ್ಟಕ ಗೊತ್ತಾ? ಅದು ವರವಾಲಕ್ಷ್ಮಿ ಪೂಜೆ ಭೂಷೆ ಯಾವ ಪುರೋಹಿತರು ಹೇಳ್ತಿರ್ಲಿಕ್ಕಿಲ್ಲ ಅದನ್ನ. ಅದು ಹೇಳಿದವರು ಭೂಷೆ ಲಕ್ಷ್ಮೀ ಸ್ವೀಕಾರನೇ ಮಾಡೋದಿಲ್ಲ ಲಕ್ಷ್ಮೀನಾರಾಯಣ. ಅಷ್ಟು ದಿವ್ಯವಾದ ಸ್ತೋತ್ರ ಅದು ಒಂದು. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗಲವ ಮಾತ್ರ ಊರ್ಜಿತಾಸ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬ್ರಹ್ಮೇಶ ಚಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಸೃಜತ್ಯ ಚಿಂತ್ಯಾ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಪಲ್ಲವಿ ಅದು ಒಂದು, ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಸ್ವಾಮಿಸ್ತೋತ್ರ ನೋಡ್ತಾ ಬರಬೇಕೀಗ. ಇಲ್ಲಿಂದ ಪಲ್ಲವಿ ಎಷ್ಟು ಶುರು ಮಾಡ್ತಾರೆ ಆಚಾರ್ಯ, ಹರಿದಾಸ ಸಾಹಿತ್ಯಕ್ಕೆ ನಾಂದಿ ಹಾಡು ಮತ್ತೊಂದ್ರೆ ಪಲ್ಲವಿಯ ನಾಂದಿಯನ್ನು ಹಾಡ್ತಾ ಇದ್ದಾರೆ. ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಈ ಮೊದಲ ಆರರಲ್ಲಿ ಇರಲಿಲ್ಲ, ಏಳರಿಂದ ಪೂರ್ತಿ ವೆರೈಟಿನೇ ಬದಲಾಯಿಸ್ತಾ ಹೋಗ್ತಾರೆ. ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅರ್ಥ ಇರೋದಕ್ಕೆ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಮಹಾಲಕ್ಷ್ಮೀ ದೇವಿ ಯಾರ ಕಡೆಗಂಡ ತುದಿನೋಟದ ಒಂದು ಅನುಗ್ರಹದ ಬಲದಿಂದ ಅತ್ಯಂತ ಶ್ರೇಷ್ಠರಾಗಿದ್ದಾರೆ ಅಲ್ಲ, ಅಂತಹ ನಾರಾಯಣ ನಮಸ್ಕಾರ ವರ್ಣನೆ ಮಾಡೋದು ಲಕ್ಷ್ಮೀ ವರ್ಣನೆ. ಆ ಲಕ್ಷ್ಮಿ ಎಲ್ಲಿಂದ ಶಕ್ತಿ ಬಂತು ಅಂತ ಕೇಳಿದ್ರೆ ನಾರಾಯಣ ಅನುಗ್ರಹದಿಂದ. ಅಂತ ನಾರಾಯಣ ನಮಸ್ಕಾರ, ನಾರಾಯಣ ನಮಸ್ಕಾರದಲ್ಲೇ ಪರಿವಸನ ಆಗಬೇಕು. ರಾಯರ ನಮಸ್ಕಾರ ಮಾಡ್ತೇವೆ, ನಮ್ಮ ಪ್ರಕಾರ ರಾಯರ ನಮಸ್ಕಾರ ಅಲ್ಲೇ ಅಲ್ಲ, ವೃಂದಾವನದ ನಮಸ್ಕಾರ ಅಷ್ಟೇ. ಮೊದಲ ತಪ್ಪದು, ವೃಂದಾವನ ಅಂದ್ರೆ ರಾಯರಲ್ಲ, ವೃಂದಾವನ ರಾಯರ ಪ್ರತೀಕ ಅಷ್ಟೇ. ಫೋಟೋ ನೋಡಿದ್ರೆ ಫೋಟೋನ ವ್ಯಕ್ತಿನ ಅಲ್ಲ, ಆ ಫೋಟೋ ನೋಡಿದ್ರೆ ವ್ಯಕ್ತಿ ನೆನಪಿ ಬರ್ತಾನೆ ಅಷ್ಟೇ. ಅದೇ ತರ ವೃಂದಾವನದಲ್ಲಿ ರಾಯರು ಕೂತಿದ್ದಾರೆ ಅಷ್ಟೇ, ವೃಂದಾವನದೊಳಗೆ ರಾಯರು ಕೂತಿದ್ದಾರೆ. ರಾಯರೊಳಗೆ ಇನ್ನು ತುಂಬಾ ಜನ ಇದ್ದಾರೆ, ಮುಖ್ಯವಾಗಿ ವಾಯುದೇವರಿದ್ದಾರೆ, ಅವರೊಳಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರಿದ್ದಾರೆ. ನಾರಾಯಣನ ಚಿಂತೆ ಕೊನೆಯಾಗದೆ ಹೋದ್ರೆ ರಾಯರ ಪೂಜೆ ಅಲ್ಲ ಅದು, ಒಂದು ಎಷ್ಟೋರು ಮಾಡ್ತಕ್ಕಂಥ ರಾಯರ ಪೂಜೆ ಅಲ್ಲ, ಅದಕ್ಕೆ ರಾಯರ ಎಂದೆಂದೂ ಮುಖ್ಯವಾದ ಫಲ ಕೊಡೋದೇ ಇಲ್ಲ. ಪ್ರತಿಯೊಂದು ನಮಸ್ಕಾರಕ್ಕೆ ಚಿಂತನೆ ಇರಬೇಕು, ಪ್ರತಿಯೊಂದು ಸತ್ಯ ರಾಘವೇಂದ್ರಾಯ ರಮ ಅಂದಾಗ ಅರ್ಥ ಬರಬೇಕು, ಇಲ್ಲ ಹೋದ್ರೆ ನಿಜವಾದ ಉಪಾಸನೆ ಆಗೋದಿಲ್ಲ. ಅದನ್ನ ಆಚಾರ್ಯ ತೋರಿಸಿಕೊಡ್ತಾರೆ. ಲಕ್ಷ್ಮೀದೇವಿ ಎಂಥ ಶಕ್ತಿ ಇದೆ ಗೊತ್ತಾ ಅವರಿಗೆ? ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ, ಇಷ್ಟನ್ನು ಮಾಡ್ತಾರಂತವ್ರು ವಿಶ್ವಕ್ಕೆ. ಒಂದಕ್ಕೂ ಎಲ್ಲರೂ ಮಾಡೋದಕ್ಕೆ ಬರೋದಿಲ್ಲ. ಈ ಮಧ್ಯೆ ಅಡಿಗೆ ಮಾಡೋದು ಯಾರೋ, ಗೋಮ ಹಚ್ಚೋನ್ ಯಾರೋ, ಉಪ್ಪಿ ಮಾಡೋನ್ ಯಾರೋ, ಅದೇ ಗಲಾಟೆ. ಮತ್ತೆ ಅಲ್ಲಿ ಹೊರದಾಟ ಬಡದಾಟಗಳು, ಮತ್ತೆ ಊಟಕ್ಕಿಂತ ಮುಂಚೆ ಗಲಾಟೆ, ಎಲೆ ಹಾಕೊಳ್ಳಕ್ಕೆ, ಆಮೇಲೆ ಬಿಟ್ಟೋಗ್ಲಿಕ್ಕೆ ಗಲಾಟೆ ಅಷ್ಟೇ, ತಗೊಂಡೋಗ್ಲಿಕ್ಕಲ್ಲ ಬಿಟ್ಟೋಗ್ಲಿಕ್ಕೆ ಗಲಾಟೆ. ಆದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಮಹಾಲಕ್ಷ್ಮೀ ದೇವಿ ವಿಶ್ವದ ಸ್ಥಿತಿ ಪ್ರಳಯ ಸೃಷ್ಟಿ ಮಹಾವಿಭೂತಿ ವೃತ್ತಿ ಇರುವಿಕೆ ಮಹಾವಿಭೂತಿ ಸಂಪತ್ತು ಕೊಡುವಿಕೆ ಪ್ರಕಾಶ ಜ್ಞಾನ ಕೊಡುವಿಕೆ ನಿಯಮ ನಿಯಮನ ಮಾಡೋದು ಆವೃತ್ತಿ ಬಂಧ ಮೋಕ್ಷ ಅಜ್ಞಾನ ಕೊಡೋದು ಬಂಧ ಕೊಡೋದು ಮೋಕ್ಷ ಕೊಡೋದು ಇಷ್ಟನ್ನೆಲ್ಲ ಮಹಾಲಕ್ಷ್ಮೀ ಆಚಾರ್ಯ ಹೇಳ್ತಾರೆ. ಮಂದ ಮೋಕ್ಷಾಹ ಯಶ್ಯಾಹ ಅಪಾಂಗ ಲವ ಮಾತ್ರತ ಊರ್ಜಿತಾಸ. ಅವರು ನೋಡಿ ಮಾಡೋದಿಲ್ಲ, ಮತ್ತೆ ಇಡೀ ಕಣ್ಣಿಂದ ನೋಡಿ ಮಾಡೋದಿಲ್ಲ, ಕಣ್ಣ ತುದಿಯಿಂದ ಅಲ್ಲ, ಕಣ್ಣ ತುದಿಯ ಸ್ವಲ್ಪ ಟಚ್ ಮಾಡಿಸ್ತಾರೆ ಅಂತ ಅಷ್ಟಕ್ಕೆ ಎಲ್ಲ ಆಗೋಗ್ಬಿಡುತ್ತೆ ಅಂತೇಳಿ. ಮಹಾಲಕ್ಷ್ಮಿಯ ಶಕ್ತಿ ಒಂದು ದುಡ್ಡಿಗೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಜನಗಳು. ಇಲ್ಲಿ ನೋಡ್ತಿದ್ರೆ ಸಾಕು, ಕೆಲಸ ಮಾಡಿಬಿಟ್ಟಿರ್ತಾನಾಗ್ಲೇ ಇದು. ಆದ್ರೆ ಜಡವಾದ ಪದಾರ್ಥಕ್ಕೆ ಶಕ್ತಿ ಇದ್ರೆ ಮಹಾಲಕ್ಷ್ಮಿಗೆ ಶಕ್ತಿ ಇರಬೇಕು. ಯಂ ಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಆ ಶಕ್ತಿ ಮಹಾಲಕ್ಷ್ಮಿಗಿದೆ, ಅದು ಇಡೀ ಜಗತ್ತಿನ ಎಲ್ಲವನ್ನೂ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಕಡೆಗಣ್ಣ ತುದಿ ನೋಟದಿಂದ ಮಾಡ್ತಾರೆ, ಹಬ್ಬ ಅಂತ ಅನಿಸಿದರೆ ಯೋಚನೆ ಮಾಡಬೇಡಿ. ಇಂಥ ಶಕ್ತಿ ಮಹಾಲಕ್ಷ್ಮಿಗೆ ಎಲ್ಲಿಂದ ಬಂತು ಗೊತ್ತಾ? ಪರಮಾತ್ಮನ ಕಡೆಗಣ್ಣ ತುದಿ ನೋಟ ಅವ್ರ ಮೇಲೆ ಬಿದ್ದಿದ್ದಕ್ಕೆ ಬಂದಿದೆಯಂತ, ಅವ್ರ ಮೇಲೆ ಬಿದ್ದಿದ್ದಕ್ಕೆ. ಅಂದ ಮೇಲೆ ದೇವರ ಸಾಮರ್ಥ್ಯ ಎಷ್ಟಿರಬೇಕು? ಅಂದ್ರೆ ದೇವ್ರ ನಿಜವಾದ ಸ್ಟ್ರೆಂತ್ ಉಪಯೋಗ ಪ್ರಸಂಗ ಬರೋದಿಲ್ಲ. ವಿಶ್ವದ ದೇವ್ರ ಶಕ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಬಾವಿಯಲ್ಲಿ ನೀರಿರುತ್ತಲ್ಲ, ಕುಡಿಯಕ್ಕೆ ಎಷ್ಟಿರ್ಕೋತೀವಿ ನಾವೀಗ? ಎಷ್ಟು ಇದೇ ಎಷ್ಟು ಊದಿರುತ್ತೆ ಲೆಕ್ಕ ಹಾಕಿ. ಗಂಗಾಧರ ಎಷ್ಟಿರುತ್ತೆ ನಾವು ಎಷ್ಟು ಉಪಯೋಗಿಸ್ತೇವೆ, ಸಮುದ್ರ ಎಷ್ಟಿರುತ್ತೆ ಎಷ್ಟು ನಾವು ತುಂಬಿಕೊಂಡು ಬರಬಹುದು. ಇವತ್ತು ದೇವರ ಶಕ್ತಿಯ ಮುಂದೆ ಯಾವ ಸಮುದ್ರನೂ ಅಲ್ಲ. ಇಷ್ಟೆಲ್ಲ ದೇವರು ಒಬ್ಬರೇ ಮಾಡ್ತಾರಂತ ದೇವರು ಹೇಳ್ತಾರೆ, ನನ್ನ ಕೆಲಸನೇ ಇಲ್ಲ ಏನು ಮಾಡಲಿ ಅಂತ ಹೇಳ್ತಾನೆ. ಇಷ್ಟೇ ಕೆಲಸ ಇರೋದು, ಇಷ್ಟೇ ಕೆಲಸ ಇದೆ, ಏನ್ ಮಾಡೋದು? ಕೇವಲೋದ್ಯೋಗಿನಃ ಅನಿಶ್ಯಂ. ಅಂದ್ರೆ ನಮಗೆ ಎಷ್ಟು ದೊಡ್ಡ ಕೆಲಸ, ದೇವರಿಗೆ ಎಷ್ಟು ಚಿಕ್ಕ ಕೆಲಸ ಅಂತ ಗೊತ್ತಾದ್ರೆ ಎಲ್ಲಿಯ ಜೀವ ಎಲ್ಲಿಯ ದೇವ? ದೇವ ದೇವನೇ, ಜೀವ ಜೀವನೇ. ಆ ಒಂದು ಅನುಸಂಧಾನನೂ ಬರಲಿಕ್ಕೆ ಸಾಧ್ಯತೆ ಉಂಟು. ಲಕ್ಷ್ಮೀದೇವಿಯ ಕಟಾಕ್ಷ ವಿಶ್ವಕ್ಕೆ ಬೇಕು, ಆ ಲಕ್ಷ್ಮೀದೇವಿಗೆ ಭಗವಂತನ ಕಟಾಕ್ಷ ಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಹೇಗೆ ಲಿಂಕ್ ಮಾಡ್ತಾರೆ ಎರಡನ್ನು ಕೂಡ, ವಿಶ್ವಕ್ಕೆ ಲಕ್ಷ್ಮಿಯ ಕಟಾಕ್ಷ, ಲಕ್ಷ್ಮಿಗೆ ನಾರಾಯಣನ ಕಟಾಕ್ಷ ಅಂತ. ನಾರಾಯಣ ನಮ್ಮ ಕಣ್ಣು ಬಿಟ್ಟು ನೋಡಲಿ ಅಂತ ದೇವ್ರ ಪೂಜೆ ಮಾಡೋದು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಇದು ಮಹಾಲಕ್ಷ್ಮಿಯ ಅಸಾಧಾರಣವಾದ ಸಾಮರ್ಥ್ಯ. ಅದರ ಅನುಸಂಧಾನ ಕ್ರಮ ವಿಷ್ಣುವಿನಲ್ಲಿ ಹೋಗಬೇಕು. ಅಜಿತಂ ನಮಾಮಿ ಪ್ರತಿಷ್ಠೆ, ಅಜಿತಂ ನಮಾಮಿ, ಅಜಿತಂ ನಮಾಮಿ ಅಂತ ಹೇಳಿದ್ದಾರೆ. ಅಜಿತ ಯಾರು? ಸಮುದ್ರ ಅವತಾರ ಮಾಡಿದ ರೂಪ ಅದು. ಸಮುದ್ರ ಅವತಾರ ಮಾಡಿದ ಹೆಸರಿಗೆ ದೇವದೈತ್ಯರಷ್ಟೇ, ಅವ್ರು ಒಳಗೆ ನಿಂತು ಮಾಡಿದ್ದ ಸಾಕ್ಷಾತ್ ನಾರಾಯಣ. ಆ ರೂಪ ಅಜಿತ ರೂಪ ಅಂತ ಕರೀತಾರೆ, ಅಜಿತ ರೂಪವನ್ನು ಮಾಡ್ತಾ ಇದ್ದಾರೆ. ಅಜಿತ ರೂಪದ ವೈಶಿಷ್ಟ್ಯ ಇರು ಗೊತ್ತೇ ಇದು. ಸಮುದ್ರ ಅವತಾರ ಮಾಡಿದಾಗ ಅಮೃತ ಬಂತು, ದ್ವಾದಶ ಸ್ತೋತ್ರ ಅಮೃತ, ಅದಕ್ಕೆ ಅಜಿತಂ ನಮಾಮಿ ಎಂಬ ಲಿಂಕ್ ಆಗ್ತದೆ. ಅಜಿತನ ಸ್ತೋತ್ರ ಮಾಡ್ತಾ ಇದ್ದಾರೆ, ಅಮೃತ ಬರ್ತಾ ಇದೆ. ಈಗ 12 ಸ್ತೋತ್ರ ಕಟ್ಟದಾಗ ಲೆಕ್ಕ ಅದೆಲ್ಲ ಕೂಡ, 12 ಸ್ತೋತ್ರ ಮಥನ ಮಾಡ್ತಾ ಮಾಡ್ತಾ ಇದ್ರೆ ಆಗ ಭಗವಂತ ಅದನ್ನು ನಮಗೆ ಅಮೃತವನ್ನೇ ಕೊಡಿಸ್ತಾನೆ. ಮುಂದೆ ಹೇಳ್ತಾರೆ ಎಂಥ ಶಕ್ತಿ, ಋಷಿಗಳ ಶಕ್ತಿ ನೋಡಿ ಅಂತ ಹೇಳ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಮೃಷಯೋ ಯತಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಂಥ ಋಷಿಗಳವರು, ಷಡ್ವರ್ಗ ನಿಗ್ರಹ, ಕಾಮ ಕ್ರೋಧ ನಿಗ್ರಹ ಮಾಡಿದ್ದಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಷಡ್ವರ್ಗ ನಿಗ್ರಹ ಮಾಡಿಬಿಟ್ಟಿದ್ದಾರೆ. ಅವರ ಸಿದ್ಧಿ ಎಂಥದ್ದು ಅಂದ್ರೆ, ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ, ಅಂತ ಋಷಿಗಳನ್ನ ಹೋಗಿ ಆಶ್ರಯಿಸಿ ಬಿಟ್ರೆ ನಮಗೆ ದುಃಖನೇ ಆಗೋದಿಲ್ಲ. ಅಂತ ಋಷಿಗಳನ್ನ ನಾವು ಹೋಗಿ ಆಶ್ರಯಿಸಿ ಬಿಟ್ರೆ ನಮಗೆ ದುಃಖ ಆಗೋದೇ ಇಲ್ಲ. ಅಷ್ಟು ಶಕ್ತಿ ಋಷಿಗಳಿಗಿದೆ. ಸರಿ, ಆ ಶಕ್ತಿ ಋಷಿಗಳು ಎಲ್ಲಿಂದ ಬಂತು ಅಂದ್ರೆ, ಯಶ್ಯಾ ಅಪಾಂಗಲವ ಮಾತ್ರತಃ, ಮಹಾಲಕ್ಷ್ಮಿಯ ಕಡೆಗಣ್ಣ ತುದಿನೋಟ ಬಿದ್ದಿದೆಯಲ್ಲ ಅವರ ಮೇಲೆ, ಅದಕ್ಕೆ ಬಂದಿದೆ. ಲಕ್ಷ್ಮೀದೇವಿಗೆ ಯಥಾ ಪ್ರಕಾರ ನಾರಾಯಣ ತುದಿನೋಟದ ಒಂದು ಅನುಗ್ರಹ ಇದೆ. ಅದು ಋಷಿಗಳ ಸಾಧನೆ ಇದೆ. ಹಿಂದೆ ಲಕ್ಷ್ಮಿ ಅನುಗ್ರಹ ಇದೆ, ನಿಮ್ಮ ನಾರಾಯಣ ಲಿಂಕ್ ಇದೆ. ಯಾರನ್ನು ತಗೊಂಡ್ರು, ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಈ ಚಿಂತನೆ ಕ್ರಮ ತೋರಿಸಿಕೊಡ್ತಾರಲ್ಲ, ಅದು ನಿಜವಾದ ಒಂದು ವೈಷ್ಣವ ಚಿಂತನೆಯ ಕ್ರಮ. ಅದು ರುದ್ರದೇವರಿದ್ದಾರೆ, ಚಕ್ರೋಗ್ರ ದೀಧಿತಿ ಹಿವಾಕರ ಸೂರ್ಯ ಸೂರು ಪೂರ್ವಮಣಿ ಹತ್ಯ ನಿಖಿಲಂ ಯದಪಾಂಗಾಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ರುದ್ರದೇವರ ಮಹಿಮೆ ಗೊತ್ತಾಗಬೇಕಾ? ಆಚಾರ್ಯರು ಮಾಡಿದ ರುದ್ರದೇವರ ಮಹಿಮೆ ಇದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಚಕ್ರ ಉಗ್ರ ದೀಧಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಾಲೇಶಂ. ಇಂದ್ರದೇವರು ಕಾಮ ಚಂದ್ರ ಇಂದ್ರ ಸೂರ್ಯ ಇಂಥ ಎಲ್ಲಾ ಜನಗಳನ್ನು ಕೂಡ ನಿಹತ್ಯ ಪ್ರಯಕಾರದಲ್ಲಿ ಕೊಂದುಬಿಟ್ಟು ನೃತ್ಯತಿ ಶಿವ, ಶಿವ ಕುಡಿದಾಡ್ತಾ ಇದ್ದಾನಂತೆ, ನಟರಾಜನ ಕುಡಿದಾಡ್ತಾ ಇದ್ದಾನಂತೆ. ಲಯ ಮಾಡ್ತಕ್ಕಂಥ ಶಿವನ ಕ್ರಮ ಇದು ಒಂದು. ತಾರತಮ್ಯ ನೋಡಬೇಕು, ಚಕ್ರ ಶುರು ಮಾಡ್ತಾರೆ, ಬೇರೆಯವರಿಲ್ಲ, ಚಕ್ರದಿಂದ ಪ್ರಾರಂಭ ಆದ ಒಂದು. ಆದ್ರೆ ಅವರ ಮೇಲೆ ರುದ್ರದೇವರಿದ್ದಾರೆ, ಕುಡಿದಾಡ್ತಾ ಇದ್ದಾರೆ. ಈ ಕುಡಿದಾಡ ಶಕ್ತಿ ಎಲ್ಲಿಂದ ಬಂತು? ಲಕ್ಷ್ಮೀದೇವಿ ಕುಡಿರೋಟವನ್ನು ಬೀರಿದ್ದಾನೆ ಬಂತು, ಅವರಿಗೆ ಪರಮಾತ್ಮ ಕಣ್ಣೆತ್ತಿ ನೋಡಿದ್ದಾನೆ ಬಂತು. ಅಂದ್ರೆ ಶಿವನ ಶಕ್ತಿ ಎಲ್ಲ ಲಕ್ಷ್ಮೀನಾರಾಯಣ ಅನುಗ್ರಹದ ಫಲ ಎಂಬುದನ್ನ ತಿಳಿಸ್ತಾರೆ. ಅದೇ ಶಿವನ ಪೂಜೆಯೂ ಆಯ್ತು, ಚಿಂತನೆಯೂ ಆಯ್ತು. ಯಾವ ಶಿವಲಿಂಗ ಕಂಡ್ರೆ ಶ್ಲೋಕ ಹೇಳಿ ಶಿವ ಕುಡಿದಾಡ್ ನಿಜವಾಗ್ಲೂ ಕುಡಿದಾಡ್ತಾನಾಗ, ಪ್ರಳಯಕಾಲದಲ್ಲಿ ಕೊಂದು ಕುಡಿದಾಡ್ತಾನೆ, ಬದುಕು ಗುಡಿಸ್ಲಕ್ ಕುಡಿದಾಡ್ತಾನೆ ಶಿವ. ಅದು ಶ್ರೇಷ್ಠವಾದ ಶಿವಸ್ತುತಿ ಅದು. ಒಂದು ನಮ್ಮ ಮಾಧ್ವರಿಗೆ ಶಿವಸ್ತುತಿ ಗೊತ್ತಿಲ್ಲ, ಇದು ಒಂದು ಆಚಾರ್ಯ ಮಾಡಿದ ಶಿವಸ್ತುತಿ. ಅವರಿಗೆ ಶಿವಸ್ತುತಿ ಬೇಕಿಲ್ಲ, ನಮಗೆ ಹೇಳ್ಕೊಳ್ಳಕ್ ಮಾಡಿದಾರ ಸ್ವರೂಪ. ಅವರಿಗೆ ಬೇಕಾದದ್ದು ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಾಮಾಮಿ. ಅದು ಅಜಿತನೇ ನಾನು ನಮಸ್ಕಾರ ಮಾಡ್ತೇನೆ. ಮುಂದೆ ಗರುಡನ ಸ್ತೋತ್ರ ಎಲ್ಲಿ ಸಿಗುತ್ತೆ ನಿಮಗೆ? ಸಂಸ್ಕೃತ ಸಾಹಿತ್ಯ ಸಿಗೋದು ಭಾರಿ ದುರ್ಲಭ. ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣೋಹೋ ವಾಹತ್ವ ಮುತ್ತಮ ಜವೋ ಯದಪಾಂಗಲೇಶಂ ಆಶ್ರಿತ್ಯ ಚಕ್ರಮುಖ ದೇವಗಣೈರ ಚಿಂತ್ಯಂ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಂಥ ಗರುಡ ಉಗ್ರ ಬಲ ಪೌರುಷ, ಉಗ್ರ ಬಲ ಪೌರುಷ ಆತ. ಈ ಪದಾರ್ಥ ಅವಾಗ ಮಹಾಭಾರತವನ್ನು ಉಪಾಖ್ಯಾನ ಕೇಳಿರ್ಬೇಕು. ಒಂದು ಕಾಲಲ್ಲಿ ಒಂದು ಕೊಕ್ಕಿಡ್ಕಲ್ಲಿ ಗರುಡರ ಕೊಕ್ಕಿದೆ, ಎರಡು ಕಾಲಿದೆ, ಒಂದು ಕಾಲಲ್ಲಿ ಆನೆ, ಒಂದು ಕಾಲಲ್ಲಿ ಆಮೆ. ಆನೆ ಆಮೆ ಯೋಜನೆಗಟ್ಟಲೆ ಇದ್ವಂತ, ಒಂದು 100 ಯೋಜನೆಗಟ್ಟಲೆ ಇದ್ವಂತ ಆಮೆಗಳು. ಸಮುದ್ರಕ್ಕಿಟ್ಟರೆ ಪೂರ್ತಿ ಪ್ಯಾಕ್ ಆಗಿಬಿಡುತ್ತೆ, ಈ ಕಡೆಯಿಂದ ಆ ಕಡೆ ಇದೆ, ಎಲ್ಲ ಸೇತುವೆ ಅದೇ ಆಗಿಬಿಡ್ತಿತ್ತು. ಅಂತ ಆಮೆ ಆನೆಗಳನ್ನ ಉಗ್ರ ಹಿಡ್ಕೊಂಡು ಹಾರ್ತಾ ಇದ್ದಾನೆ ಗರುಡ. ಎಷ್ಟು ಶಕ್ತಿ ಇರಬೇಕು! ಉಗ್ರ ಬಲ ಪೌರುಷ ಆಪ ವಿಷ್ಣೋಹೋ ವಾಹತ್ವ ಮುತ್ತಮಜವೋ ಯದಪಾಂಗಲೇಶಂ. ಇಂಥ ಮಹಾಪರಾಕ್ರಮಿಯಾದ ಗರುಡ ತಪಸ್ಸು ಮಾಡಿ 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 ಏನಾದ? ವಿಷ್ಣೋಹೋ ವಾಹತ್ವಂ, ವಿಷ್ಣುವಿನ ವಾಹನವನ್ನು ಆಗ್ತಕ್ಕಂಥ ಯೋಗ ಪಡೆದ. ಕಂಡುಕೊಂಡವರು ಅಹಂ ಬ್ರಹ್ಮಾಸ್ಮಿ ಈಶ್ವರೋಹಂ ಅಹಂಭೋಗಿ ಅಂತಿರಲ್ಲ, ಅಂಥ ಸಾಧನೆ ಮಾಡಿದಂಥ ಗರುಡನಿಗೆ ಸಿಕ್ಕಿದ್ದೇನು? ವಿಷ್ಣುವಿನ ವಾಹನವಾದ ಯೋಗ ಅಷ್ಟೇ. ಆ ಥರ ಸಾಧನೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಅವರು ವಿಷ್ಣುವಾಗಲಿಲ್ಲ, ವಿಷ್ಣುವಿನ ವಾಹನವಾದ ಅಷ್ಟೇ. ಅಂದಮೇಲೆ ಎಂಥ ಸಾಮರ್ಥ್ಯ ಇದೆ ಅವರದ್ದು! ಅಂತ ಗರುಡನನ್ನು ಆರಾಧಿತಳಾದವಳು ಸಾಕ್ಷಾತ್ ಮಹಾಲಕ್ಷ್ಮಿ, ಅವರಿಂದ ಪೂಜಿತ ನಾರಾಯಣ, ಆತನಿಗೆ ನಮಸ್ಕಾರ. ಆಚಾರ್ಯ ಹೇಳ್ತಾರೆ, ಇಂಥ ಲಕ್ಷ್ಮೀ ಸ್ತೋತ್ರವನ್ನು ಮಾಡಿ ನಿಮಗೆ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನಃ ಪ್ರಿಯ ಮುತ್ತಮಾರ್ಥಂ ಭಕ್ತ್ಯಾ ಪಠ ತ್ಯಜಿತ ಮಾತ್ಮನಿ ಸನ್ನಿಧಾಯ ಯ ಸ್ತೋತ್ರ ಮೇತದಭಿಯಾತಿ ತಯೋರಭೀಷ್ಟಂ. ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳ್ತಾರೋ ಅವರಿಗೆ ಏನಿರ್ತದೋ ಎಲ್ಲ ಆಗಿಬಿಡ್ತದೆ ಅಂತ ಹೇಳ್ತಾರೆ. ತಯೋರಭೀಷ್ಟಂ, ತಯೋಹ ಅವರಿಬ್ಬರ ಅನುಗ್ರಹದಿಂದ ಅಭೀಷ್ಟಂ ಅಭೀಷ್ಟವನ್ನು ಪಡೆದು ಬಿಡ್ತಾನೆ. ನಮಗೆ ಖುಷಿಯೋ ಖುಷಿ, ಶುರು ಮಾಡದೆ ನಾಳೆಯಿಂದ ಮಾಡೋದಿಲ್ಲ, ಅದು ಜ್ಞಾಪಕ ಇರಲಿ, ಮಾಡೋದಿಲ್ಲ, ಅದನ್ನೇನು ಅಷ್ಟು ಯೋಚನೆ ಮಾಡೋ ಕಾರಣ ಇಲ್ಲ. ನಾವು ಅಷ್ಟೊಂದು ಮಾಡಿದ್ರು ಕೂಡ ಕೆಲಸ ಆಗತ್ತಾ ಅಂತ ಆಚಾರ್ಯ ಹೇಳ್ತಾರೆ. ಹಾಗೇ ಆಗತ್ತೆ, ಹುಷಾರು. ಏನ್ ಮಾಡಿ ಹೇಳ್ಬೇಕು ನೀವು ಅದನ್ನ? ಏನ್ ಮಾಡಿ ಹೇಳ್ಬೇಕು ನೀವು ಅದನ್ನ ಹೇಳ್ತಾ? ಆನಂದ ತೀರ್ಥ ಬುರಿ ಸನ್ಮುಖ ಪಂಕಜೋತ್ಥಂ, ಎಷ್ಟು ಒಳ್ಳೆ ಕಾವ್ಯ ಅದು. ಒಂದು ಸಾಕ್ಷಾತ್ ರಮ ಹರಿಮನ ಪ್ರಿಯಂ, ಲಕ್ಷ್ಮೀನಾರಾಯಣಿಗೆ ತುಂಬಾ ಪ್ರಿಯವಾದ ಸ್ತೋತ್ರ ಅಂತ ಆಚಾರ್ಯ. ತುಂಬಾ ಪ್ರಿಯವಾದ ಸ್ತೋತ್ರ, ಯಾಕೆ ಅವ್ರ ಮಗ ಮಾಡಿದ ಸ್ತೋತ್ರ. ನಿಮ್ಮ ಮಗ ಲೆಟರ್ ಕೊಟ್ಟಿದ್ದಾರೆ, ಮೊದಲಿಸ್ಕೋತಾರೆ, ಬಂದ್ಬಿಟ್ಟು ಕೊಡು ಕೊಡಿ, ಏನ್ ಕೊಟ್ಟಿದ್ದ ನೋಡೋಣ ಅಂತ ಹೇಳ್ತಾರೆ. ನಿಮ್ಮ ಮಗ ಕೊಟ್ಟ ಲೆಟರ್ ಅದು ಒಂದು. ಆ ಲಕ್ಷ್ಮೀನಾರಾಯಣರ ಮಗ ಯಶಪ್ರಮತಿಂ ಜನಯಂತ ಯೋಷಣ, ಲಕ್ಷ್ಮೀನಾರಾಯಣರು ಅವನು ಹುಟ್ಟಿಸಿದ್ದಾರೆ ವಾಯುದೇವರನ್ನ. ಅವರು ಪಡೆದಂತ ಸ್ತೋತ್ರ ಇದು, ನೋಡಿದ ತಕ್ಷಣ ಅತ್ಯಂತ ಖುಷಿಯಾಗುತ್ತೆ ಅವರಿಗೆ. ಆದರೆ ಹುಷಾರು, ಹೇಗೆ ಸ್ತೋತ್ರ ಮಾಡಬೇಕು ಅಂತ ಅವರನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಭಕ್ತಿಯಿಂದ ಸ್ತೋತ್ರ ಮಾಡಬೇಕು. ಉತ್ತಮಾರ್ಥಂ, ಅವ್ರ ಮನಸ್ಸಲ್ಲಿ ಇಟ್ಟುಕೊಂಡು ಯಾರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರಲ್ಲ ಅವರಿಗೆ ಅಂದ್ಕೊಂಡಿದ್ದೆಲ್ಲ ಆಗಿಬಿಡುತ್ತೆ ಅಂತ ಹೇಳಿದ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಾವು ಭಕ್ತಿ ಸಂಪಾದನೆ ಮಾಡಬೇಕು. ಮೊದಲು ಭಕ್ತಿ ಸಂಪಾದನೆ ಮಾಡಬೇಕು, ಆಚೆ ಸ್ತೋತ್ರ ಹೇಳಬೇಕು. ಎಂಥ ಸಿದ್ಧಿಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಸ್ತೋತ್ರಕ್ಕಿದೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನ ಪ್ರಿಯಂ ಉತ್ತಮಾರ್ಥಂ ಭಕ್ತ್ಯಾ ಪಠತಿ ಅಜಿತಂ ಆತ್ಮನಿ ಸನ್ನಿಧಾಯ. ಪರಮಾತ್ಮನ ಒಳ್ಳೆ ಭಕ್ತಿಯ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಹೇಳಿದರೆ ಅಭೀಷ್ಟವನ್ನೆಲ್ಲ ಪಡೆದು ಬಿಡ್ತಾನೆ. ಇಂಥ ಕಲ್ಪವೃಕ್ಷ ಕಾಮಧೇನು ಆಚಾರ್ಯರು ಕೊಟ್ಟಿದ್ದಾರಲ್ಲ, ಉಪಯೋಗ ಮಾಡಿಕೊಂಡ ಜನ ಎಷ್ಟೊಂದು ಯೋಚನೆ ಮಾಡಿದರೆ ಎಂಥ ಹತಭಾಗ್ಯರು ಅಂತ ಗೊತ್ತಾಗ. ಸುಮನಸಧೇನು ಮನೆಯೊಳಗಿರಲು ಗೋಮಯ ವಯಸ್ಸು ಬಂಧದಲ್ಲಿ ಇದ್ದಾಗ, ಸುಮನಸಧೇನು ಇದೆ ಗೋಮಯ ಬಯಸ್ತಾನೆ. ಸುಮನಸಧೇನು ಇರೋದೇ ಗೊತ್ತಿಲ್ಲ ಇನ್ನೊಬ್ಬನು ಅಂಥವನು, ಗೋಮಯ ತಗೊಂಡ್ರು ದಡ್ಡ, ಏನೂ ತಗೊಂಡಿಲ್ಲ ಇನ್ನೂ ದಡ್ಡ ಅವನು. ದ್ವಾದಶಸ್ತೋತ್ರ ಅಂತ ಕೃತಿರತ್ನ ಇಂಥ ಎಂಟೇ ಶ್ಲೋಕ, ಕೊನೆಗೆ ಅಷ್ಟಕ. ಲಕ್ಷ್ಮೀ ಪೂಜೆ ಪ್ರತಿಯೊಬ್ಬರು ಉಪಯೋಗಿಸಿದರೆ ಶ್ರಾವಣ ಮಾಸ ಪೂರ್ತಿ ಎಷ್ಟು ವೈಭವದಿಂದ ಪೂಜೆ ಮಾಡಲಿಕ್ಕೆ ಬರುತ್ತೆ. ಆಚಾರ್ಯರ ಸ್ತೋತ್ರದ ಹಿರಿಮೆಯನ್ನು ಕಾಣುತ್ತೇವೆ. ಮುಂದುವರಿಸಿ ಹೇಳ್ತಾರೆ ಮುಂದಿನ ಸ್ತೋತ್ರ, ಎಂಟನೇ ಅಧ್ಯಾಯ ಪೂರ್ತಿ, ಪ್ರಣಯಾಮೋ ವಾಸುದೇವಂ ಅಂತಕ್ಕಂಥ ಸ್ತೋತ್ರ. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಈ ಹೊಸ ರೀತಿ ಪ್ರಾಸ ತೋರಿಸ್ತಾರೆ ಆಚಾರ್ಯ. ಕೇಶವ ಕೇಶವ ಶ ಅದು ಬೇರೆ ರೀತಿ ಪ್ರಾಸ, ಅದು ಇದು ಬೇರೆ ರೀತಿ ಪ್ರಾಸ. ಇದು ಎಂಥ ಪ್ರಾಸ ಅಂತ ಹೇಳಿದರೆ ಆದಿ ಅಂತ್ಯ ಮಧ್ಯ ಮೂರು ಇದೆ ಅದರೊಳಗೆ. ಆದಿ ಅಂತ್ಯ ಮಧ್ಯ ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ. ಅಮ್ಮ ಅಮ್ಮ ಪ್ರತಿ ಸರ್ತ ಅಮ್ಮ ಅಂತ ಬರುತ್ತೆ ಆರಂಭದಲ್ಲಿ ಗಮನಿಸಬೇಕು ನಾವು. ಇಲ್ಲಿ ಆದಿಪ್ರಾಸ ಇದೆ, ಉದ್ದುಕ ಆದಿಪ್ರಾಸ ಇದೆ. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ. ಹನ್ನೆರಡು ಶ್ಲೋಕದಲ್ಲೂ ಎಲ್ಲ ಪ್ರಾಸನೂ ಇದೆ. ಆದಿ ಅಂತ್ಯ ಮಧ್ಯ ಹರಿದಾಸ ಸಾಹಿತ್ಯದ ಯಾವುದೇ ಒಂದು ಕೃತಿ ತಗೊಂಡ್ರು ಕೂಡ ಆದಿಪ್ರಾಸ ಇದ್ದೇ ಇರುತ್ತೆ, ಗಮನಿಸ್ಬೇಕು ನಾವು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಪ್ರಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪ ಕರುಣಿಪು ಜಬಗೆ ಮಂಗಳವ. ಹರಿದಾಸರ ಒಂದು ಹಾಡಿನಲ್ಲೂ ಕೂಡ ಆದಿಪ್ರಾಸ ತಪ್ಪಿಲ್ಲ. ಅದು ಸುಳಾದಿ ಇರಲಿ, ಉಗಾಭೋಗ ಇರಲಿ, ಆ ದೇವರ ನಾಮ ಇರಲಿ, ಅಥವಾ ಹರಿಕಥಾಮೃತ ಸಾರ ಇರಲಿ, ತತ್ವ ಸುವಾಲಿ ಇರಲಿ, ಯಾವುದೇ ಇರಲಿ, ಅದು ಆದಿಪ್ರಾಸ ಇರಲೇಬೇಕು. ಅಂತ್ಯಪ್ರಾಸ ಇಲ್ಲದೇ ಇರೋದಿರಬಹುದು, ಆದ್ರೆ ಆದಿಪ್ರಾಸ ಹರಿದಾಸ ಇದು ಭಾರಿ ದೊಡ್ಡ ಲಕ್ಷಣ. ಅದು ಅದನ್ನ ಯಾವ ಸಾಹಿತ್ಯವೂ ಕೂಡ ಆ ಪ್ರಮಾಣದಲ್ಲಿ ಕಾಪಾಡಿಕೊಂಡು ಬರಲಿಲ್ಲ. ಅದು ಕಾಪಾಡಿದ ಶ್ರೇಯಸ್ಸು ಹರಿದಾಸ ಸಾಹಿತ್ಯದ್ದಾದರೆ ಅದಕ್ಕೆ ಸ್ಫೂರ್ತಿ ಕೊಟ್ಟ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರದು. ವಂದಿತಾ ಅಶೇಷ ವಂದ್ಯೋರು ವೃಂದಾರಕಂ ವಂದಿತಾ ಅಶೇಷ ವಂದ್ಯ ಉರು ವೃಂದಾರಕಂ ಚಂದನಾಚರ್ಚಿತ ಉದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ದೇವರು ಹೇಗಿದ್ದಾನೆ, ಎಲ್ಲ ದೇವತೆಗಳು ಸುತ್ತ ಕೂತ್ಬಿಟ್ಟಿದ್ದಾರೆ, ಆರಾಧನೆ ಮಾಡ್ತಾನೆ ಇದ್ದಾರೆ, ಪರಮಾತ್ಮ ಮಧ್ಯೆ ಇದ್ದಾನೆ. ಪರಮಾತ್ಮ ಹೇಗೆ ಕಾಣಿಸ್ತಾನೆ ಅಂದ್ರೆ, ಅಷ್ಟು ಜನ ದೇವತೆಗಳು ಮಧ್ಯೆ ಇದ್ದಾನಲ್ಲ, ಭಾರಿ ಚೆನ್ನಾಗಿ ಕಾಣಿಸ್ತಾನೆ. ಹಾಗೆ ತಿಳ್ಕೊಳ್ಳೋಕೆ ಹೋಗಬೇಡಿ, ಅಷ್ಟು ಜನಗಳ ದೇವತೆಗಳ ಮಧ್ಯೆ ಇದ್ದಾನೆ ಪರಮಾತ್ಮ, ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅಲ್ಲ, ಪರಮಾತ್ಮ ಮಧ್ಯೆ ಇರೋದಕ್ಕೆ ಅವರೆಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿದ್ರು. ಪರಮಾತ್ಮ ಮಧ್ಯೆ ಅವರೆಲ್ಲ ಭಾರಿ ಚೆನ್ನಾಗಿ ಕಾಣಿಸ್ತಾರೆ. ಅದನ್ನೇನೆ ವಂದಿತಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ದೇವತೆಗಳ ಮಂಡಲಕ್ಕೆ ಅಲಂಕಾರವಾಗಿದ್ದಾನೆ ಪರಮಾತ್ಮ. ಇಂಥ ಅತ್ಯದ್ಭುತದಿಂದ ಯಾವ್ದು ಹಾರರು ಡಾಲರ್ ಹುಡುಕ್ತೇವೆ ನಾವು, ಮಧ್ಯೆ ಡಾಲರ್ ಇದೆ, ಶಾಸ್ತ್ರ ಹುಡುಕ್ತದೆ, ಮಧ್ಯೆ ನಾರಾಯಣ ಕೂತಿದ್ದಾರೆ ನೋಡಿ ಅಂತ ಹೇಳಿದ್ದಾರೆ. ಉಳಿದೆಲ್ಲ ದೇವತೆಗಳು ಕೂಡ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಎಲ್ಲರೂ ಪಣಿಗಣಗಳು. ಪರಮಾತ್ಮ ಪ್ರಧಾನ ಮಣಿಯಾಗಿ ಪರಮಾತ್ಮ ಕಂಗೊಳಿಸ್ತಾ ಇದ್ದಾನೆ. ಅವ್ರು ಯಾರು ಇಲ್ಲದವರು ಪರಮಾತ್ಮ ವೈಭವಕ್ಕೆ ಏನೂ ಕೊರತೆ ಇಲ್ಲ. ಪರಮಾತ್ಮ ಒಬ್ಬನೇ ಇದ್ದಾನೆ, ಏಕೋ ನಾರಾಯಣ ಆಸೀತ್, ಆತರ ವೈಭವಕ್ಕೆ ಏನೂ ಕೊರತೆ ಇಲ್ಲ. ಆದರೆ ಪರಮಾತ್ಮ ಇಲ್ಲ, ಇವ್ರು ಇರ್ತಾ ಇದ್ದಾರೆ, ಏನು ಅವ್ರ ವ್ಯತ್ಯಾಸ ಏನೂ ಇಲ್ಲಾಗ. ಯಾವಾಗ ದೇವರು ಮಧ್ಯೆ ಇರ್ತಾರೋ ಅವ್ರ ವೈಭವನೇ ವೈಭವ ಅಂತ ಹೇಳಿದ್ದಾರೆ. ಆ ಎಲ್ಲ ದೇವತೆಗಳ ಹಿರಿಮೆ ಬರೋ ಅವ್ರಿಗೆ ಬರೋದು ಯಾವಾಗ, ನಾರಾಯಣನ ಧ್ಯಾನ ಮಾಡ್ತಾ ಇದ್ದಾಗ ಮಾತ್ರ. ದೇವತೆಗಳಿಗೆ ಹಿರಿಮೆ ಬರಬೇಕಾದ್ರೆ ನಾರಾಯಣ ಇರಬೇಕು ಅಂದ್ರೆ, ಇನ್ನು ನಮಗೇನಾದ್ರೂ ಕೆಲಸ ನಡೀಬೇಕಂದ್ರೆ ದೇವರ ದಯ ಬೇಕೇ ಬೇಕು ಎಂಬುದನ್ನ ಸೂಚಿಸ್ತಾರೆ ಆಚಾರ್ಯ. ಸೃಷ್ಟಿ ಸಂಹಾರ ಲೀಲಾವಿಲಾಸಾತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸೀನಂ ಹೃಷ್ಟ ಪುಷ್ಟ ಪ್ರಜಾ ಸಂಶ್ರಯಂ. ಒಂದೊಂದು ಮಾತ್ರ ಹೃಷ್ಟ ಪುಷ್ಟ ಏನು ಬೇಕು ಸಮಾಸಗಳು, ಸೃಷ್ಟಿ ಸ್ಥಿತಿ ಏನೇ ಪ್ರತಿಯೊಂದು ಸಮಾಸ ಅತ್ಯಂತ ಪ್ರಾಸಗರ್ಭಿತವಾಗಿ ಪರಮಾತ್ಮ ಲೀಲೆಗಳನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಯಾವ ಪರಮಾತ್ಮನ ವೈಭವದ ಮುಖವನ್ನು ಬಿಡದಂತೆ ಹೇಳ್ತಾ ಹೋಗ್ತಾರೆ. ಅಚ್ಯುತೋ ಯೋಗುಣೈಹಿ ಪ್ರಚ್ಯುತೋ ಶೇಷ ದೋಷೈಹಿ ಸದಾ ಪೂರ್ತಿತಃ. ಪರಮಾತ್ಮನಲ್ಲಿ ಒಂದು ಅಚ್ಯುತ ಸದಾ ಕಾಲವೂ ಕೂಡ ಒಂದು ಗುಣ ಪರಮಾತ್ಮನ ಬಿಟ್ಟಿಲ್ಲ, ಸಕಲ ಗುಣಗಳ ಖಣಿ. ಕೆಲವರಿಗೆ ಎದ್ದಿರ್ಲಿಕ್ಕೆ ಎಷ್ಟೋ ಗುಣ ಇರೋದೇ ಇಲ್ಲ, ಪಾಪ ಡಲ್ ಆಗಿರ್ತಾರೆ. ಅದೊಂದೇ ಗುಣ ಎದ್ದಿರ್ಲಿಕ್ಕೆ ಹೇಳ್ತಿರ್ಲಿಕ್ಕೆ ಆಮೇಲೆ ಅಲ್ಲ, ಎಷ್ಟೋ ಗುಣ ಬೇಕಾದ ಸ್ವಲ್ಪ ತಡೀರಿ ಈಗ ಎದ್ದಿದ್ದೇನೆ ಅಂತ ಹೇಳ್ತಾರೆ. ಈ ತಡೆಯಲ್ಲಿ ಹೀಗೆ ಎದ್ದಿದ್ದೇನೆ, ಇದು ಪದ್ಧತಿ. ಆದ್ರೆ ಪರಮಾತ್ಮ ಎಲ್ಲಾ ಗುಣವು ಎಲ್ಲಾ ಕಾಲಕ್ಕೂ ಅಷ್ಟೇ ಜೋರಾಗಿರುತ್ತಂತೆ. ಇದು ವಿಶೇಷ. ಅಚ್ಯುತೋ ಯೋಗುಣೈಹಿ ನಿತ್ಯಮೇವ ಅಖಿಲೈಹಿ ಪ್ರಚ್ಯುತೋ ಶೇಷ ದೋಷ ದೋಷೈಹಿ ಸದಾ ಪೂರ್ತಿ. ಒಂದು ಸ್ತೋತ್ರದಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಗೊತ್ತಿದೆ? ಸ್ತೋತ್ರದ ಕಾನ್ಸೆಪ್ಟ್ ಅಂದರೆ ಪ್ರಶಂಸೆ ಅಂತ ಅರ್ಥ, ಪ್ರಶಂಸೆ ಅಂತ ಅರ್ಥ. ಆ ಎಂಥ ಪ್ರಶಂಸೆ? ಶಾಸ್ತ್ರದ ಹೇಳೋದಾದ್ರೆ ವಿದ್ಯಮಾನ ಗುಣಕಥನಂ ಸ್ತುತಿ. ವಿದ್ಯಮಾನ ಗುಣಕಥನಂ, ಏನು ಗುಣಗಳಿರುತ್ತೆ ಅದನ್ನು ಹೇಳಿದ್ರೆ ಸ್ತುತಿ ಅಂತ ಶಾಸ್ತ್ರದ ಪದ್ಧತಿ. ನಮ್ಮ ಪದ್ಧತಿ ಹಾಗಲ್ಲ. ಇಲ್ಲದೇ ಇರೋದನ್ನ ಹುಡುಕಿ ಹೇಳೋದು ನಮ್ಮ ಪದ್ಧತಿ. ಸಮ ಇಲ್ಲದೇ ಇರೋ ಗುಣ ಪ್ಯಾಕ್ ಮಾಡಿಬಿಡ್ತಾರೆ. ಇಂದ್ರ ಚಂದ್ರ ಏನೇನಾಗಲಿ ಸಾಧ್ಯ ಎಲ್ಲ ಹೇಳಿಬಿಡ್ತಾರೆ ಆ ಕಾಲಕ್ಕೆ. ರಾಜ ಮಾಡಿ ರಾಜನನ್ನು ವರ್ಣನೆ ಮಾಡಿ ಕವಿಗಳು ಮಾಡ್ಕೊಂಡು ಅಭ್ಯಾಸ ಅದು. ಒಂದು ರಾಜನ ವರ್ಣನೆ ಮಾಡಬೇಕಾದ್ರೆ ಕವಿಗಳು ಮಾಡ್ಕೊಂಡು ಅಭ್ಯಾಸ ಅಥವಾ ದುರಭ್ಯಾಸ. ಆ ಹುಚ್ಚ ಬಟ್ಟೆ ಹೊಳೆ ಅವರನ್ನ ಹರಿಕೇಸರಿ ಪಂಪ, ಹರಿಕೇಸರಿನ ಇಂದ ಅರ್ಜುನ್ ಮಾಡಿ ಹಾಕ್ಬಿಡ್ತಾನೆ ನಡಿ ಅಂತೇಳಿ. ಅರ್ಜುನ ಎಲ್ಲಿ, ಹರಿಕೇಸರಿ ಎಲ್ಲಿ, ಅರ್ಥಾತ್ ಸಂಬಂಧ ಇಲ್ಲ. ಈ ರಾಜ ಮಹಾರಾಜರು ಆ ರೀತಿ ಮಾಡಿ 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 ಅವ್ರು ಹೊಡೋದು, ಅವ್ರು ದುಡ್ಡು ಕೊಡೋದು, ಅವ್ರು ಹೊಗಳೋದು, ದುಡ್ಡು ಕೊಡೋದು ಹೊಗಳೋದು ಇಷ್ಟೇನೆ. ಕೊನೆ ಜನ ಒದ್ದಾಡ್ಬೇಕಾಗ್ತಾಯಿದ್ರೆ ಯಾರ್ಯಾರು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಸ್ಥಿತಿ ಬಂದಿತ್ತು. ಆದ್ರೆ ಆಚೆ ನಾವು ಸಾಮಾನ್ಯವಾಗಿ ಇರೋ ಗುಣಗಳನ್ನು ಹೇಳಬೇಕು ಅಂತ ಪದ್ಧತಿ. ಜೊತೆಗೆ ವಸ್ತುಸ್ಥಿತಿ ಹೇಳಬೇಕಲ್ಲ, ದೋಷಗಳನ್ನು ಹೇಳಬಾರದು. ಜೊತೆಗೆ ದೋಷಗಳನ್ನು ಹೇಳಬಾರದು, ಗುಣಗಳನ್ನು ಹೇಳದೆ ಇರಬಾರದು. ಇದು ಪದ್ಧತಿ. ಗುಣಗಳನ್ನು ಹೆಚ್ಚು ಮಾಡೋದು ಇನ್ನೊಂದು ಪದ್ಧತಿ, ದೋಷಗಳು ಇದ್ರೆ ಬಿಡೋದು ಮತ್ತೊಂದು ಪದ್ಧತಿ. ಆದರೆ ದೇವತೆಗಳೆಲ್ಲ ಪದ್ಧತಿ ಇಲ್ಲ. ದೇವತೆಗಳ ಸ್ತೋತ್ರ ಮಾಡಬೇಕಾದ್ರೆ ದೋಷ ಬಿಡೋದಿಲ್ಲ. ನಾವು ಗಣೇಶ ಸ್ತೋತ್ರ ಮಾಡ್ತೇವಲ್ಲ, ಎಂಥ ಸ್ತೋತ್ರ ಮಾಡ್ತೇವೆ ನೋಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ಮನುಷ್ಯರಿಗೆ ಹೇಳಿ ಒದ್ದು ಓಡಿಸಿಬಿಡ್ತಾರೆ. ಮುಖ ಸೊಟ್ಟ ಇರೋನೆ, ಮುಖ ಸೊಟ್ಟ ಇರೋಣೆ, ದೊಡ್ಡ ಹೊಟ್ಟೆ ಇರೋಣೆ ಅಂಥೇಳಿ ಓಡಿಸಿಬಿಡ್ತಾರೆ. ನೀವು ಬರಬೇಡ, ನಾಳೆಯಿಂದ ಬರಬೇಡ ಈ ಕಡೆ ಅಂತ ಹೇಳ್ತಾರೆ. ಗಣೇಶ ಬೇಗ ಫಲ ಕೊಡ್ತಾರೆ ತಮಾಷೆ ನೋಡಿದ್ರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಕೆಲಸ ಆಯ್ತೋತಾರೆ ಅರ್ಥ ಬಯಸ್ಕೊಂಡು. ವಕ್ರತುಂಡ ಮಹಾಕಾಯದ ಬಯಸ್ಕೊಂಡು. ಆದ್ರೆ ಬಯಸ್ಕೋತಾ ಇಲ್ಲವಂತೆ. ವಕ್ರತುಂಡ ಅಂತಂದು ನಾನು ವಕ್ರತುಂಡ, ನಮ್ಮ ಸ್ವಾಮಿ ವಕ್ರತುಂಡನಲ್ಲ, ಆತ ನಾರಾಯಣ ಅಂತ ಚಿಂತನೆ ಮಾಡ್ತಾರಂತ. ಅದು ವಿಶೇಷ. ತಮ್ಮ ದೋಷವನ್ನು ಗುಣವನ್ನಾಗಿ ಚಿಂತನೆ ಮಾಡ್ತಾರೆ. ಇದು ದೇವತೆಗಳ ಸ್ತೋತ್ರವಾಗ್ಲಿಕ್ಕೆ ಅದೇ ಕಾರಣ. ಮನುಷ್ಯರಿಗೆ ಯಾಕಾಗೋದಿಲ್ಲ ಅಂದ್ರೆ ಅವ್ರು ತನ್ನೇ ತನ್ನ ಸ್ತೋತ್ರ ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಅದು ಫಜೀತಿ ಆಗುತ್ತೆ. ಮನುಷ್ಯನ ಅನುಸಂಧಾನ ಇಲ್ಲ, ಅವ್ರು ಟೆಂಪ್ಟ್ ಆಗ್ತಾರೆ. ಅನುಸಂಧಾನ ಇದೆ, ಅವ್ರಿಗೆ ಏನು ಯೋಚನೆ ಇಲ್ಲ. ವಿರೂಪಾಕ್ಷ ದೇವರು ಹೃದಯರು ಸ್ತೋತ್ರ ಮಾಡಿ ವಿರೂಪಾಕ್ಷಾಯ ನಮಃ ಅಂದ್ರೇನು? ಕುರೂಪದ ಕಣ್ಣುಳ್ಳವನೇ ನಮಸ್ಕಾರ ಅಂತ ಅರ್ಥ. ವಿರೂಪೇ ವಿರೂಪಿಣಿ ಅಕ್ಷಿಣಿ ಎಷ್ಟ ಸಹ ವಿರೂಪಾಕ್ಷ ಅಂದ್ರೆ ವಿಕೃತವಾದ ಕಣ್ಣುಗಳನ್ನು ಹೊಂದಿದವನೇ. ಮೆಳ್ಳಗಂಡ ಮೆಳ್ಳಗಂಡು ಅಂತ ಹೇಳಿ ಎಷ್ಟಿಟ್ಟು ಬರೋದು ಲೆಕ್ಕ ಹಾಕಿ ಅವ್ರಿ ನೋಡೋಣ. ಈ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಕೇಳಿ ಹಾಕ್ತಾ ಇದ್ದವನಿಗೆ ಏನ್ರಿ ಆಗಿದೆ ಏನ್ರಿ ಅಂತ ಕೇಳ್ತಾನೆ, ಬಿಡೋದಿಲ್ಲ. ವಿರೂಪಾಕ್ಷ ಅಂದ್ರೆ ಕುರೂಪ ಕೊಡ್ತಕ್ಕಂಥ ಹೊಂದಿರತಕ್ಕಂಥ ಕಣ್ಣವನಂತೆ ಅನುಗ್ರಹ ಮಾಡ್ತಾರಂತವ್ರು. ಯಾಕೆ? ನಾನು ವಿರೂಪಾಕ್ಷ, ನಮ್ಮ ಸ್ವಾಮಿ ಸಹಸ್ರಾಕ್ಷ, ಸಹಸ್ರಶೇಷ ಪುರುಷ ಸಹಸ್ರಾಕ್ಷ ಅಥವಾ ಪುಂಡರೀಕಾಕ್ಷ. ಆಚಾರ ಹೇಳ್ತಾರೆ ವಜ್ರಾಸವರು ಎಷ್ಟು ಸರಸ್ವತಿ ಬರೀತಾರೆ, ಒಬ್ಬ ದೇವತೆಯರು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅದು ದೋಷದಲ್ಲಿ ಪರ್ಯವಸಾನವಾಗೋದಿಲ್ಲ, ಪರಮಾತ್ಮನ ಗುಣಚಿಂತನೆ ಪರ್ಯವಸಾನವಾಗುತ್ತಾ ಅದರಿಂದ ಅವ್ರಿಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾರೆ. ಇದು ದೇವತೆಗಳ ಸೈಕಾಲಜಿ ಇದೆ. ಒಂದು ಸರಿ ಎಲ್ಲಾ ದೇವತೆಗಳು ಹೇಳ್ತಾನೆ ಹೋಗ್ತಾರೆ. ಒಂದೊಂದು ಸ್ತೋತ್ರ ಹೇಳ್ಬೇಕಾದ್ರೂ ಕೂಡ ಲಕ್ಷ್ಮೀದೇವಿ ಒಂದು ಸ್ತೋತ್ರ ಒಂದು ದೋಷ ಹೇಳ್ತಾರಂತೆ. ಏನದು? ಚಂಚಲ ಅಂತ ಹೆಸರು. ಚಂಚಲ ಇದ್ದಲ್ಲಿ ಇರೋದೇ ಇಲ್ಲವಂತೆ. ಯಾರ ತೋರಿಸ್ತ ನೋಡಿದ್ರೆ ಭಿಕ್ಷೆ ಹಿಡ್ಕೊಂಡು ಹೇಳ್ತಾರೆ. ಭಿಕ್ಷಾ ಪಾತ್ರ ಗೊತ್ತಲ್ಲ, ಅವರಪ್ಪ ಕೋಟ್ಯಧೀಶ ಅಂತ ಹೇಳ್ತಾರೆ. ಲಕ್ಷ್ಮಿ ಅಲ್ಲಿಲ್ಲ, ಇವ್ ಮಗನಲ್ಲಿಲ್ಲ, ಅಪ್ಪನಲ್ಲಿದ್ರು ಪಾಪ. ಇವನು ಎಷ್ಟು ಕಷ್ಟ ರೀ, ವಾರನ್ನ ಮಾಡ್ಕೊಂಡಿದ್ದ. ಈಗ ನೋಡಿದ್ರ ಎಷ್ಟು ಜನ ಸಾವಿರ ಜನ ಕುಟ್ಟ ಹಾಕ್ತಾನೆ. ಅವನಿಗಿದ್ದೇನೆ ಅವನಿಗೆ ಬಂತು, ಬರೋದು ಹೋಗೋದು ಬರೋದು ಹೋಗೋದು. ಎಂತೆಂತ ಸಾಮ್ರಾಜ್ಯ ಮಣ್ಣು ಮುಖ ಹೋಗಿದೆ, ಕೇಳೋರ ಗತಿ ಇಲ್ಲ. ಇದೆಲ್ಲ ಆಗ್ತಾನೆ ಇರ್ತದೆ. ಲಕ್ಷ್ಮಿ ಚಂಚಲಳಂತೆ. ಯಾತಕ್ಕೆ ಚಂಚಲಳು ಅಂತ ಯಾರಿಗೂ ಗೊತ್ತಿಲ್ಲ. ಅದು ನೋಡೋದಕ್ಕೆ ದೋಷ, ನಿಜವಾಗ್ಲೂ ಗುಣ ಅಂತ. ಅದು ಯಾತಕ್ಕೆ ಚಂಚಲಳು ಗೊತ್ತೇನು? ಸ್ವಲ್ಪ ಇರ್ತಾಳಂತೆ, ಆಮೇಲೆ ಅನ್ಕೋತಾಳಂತೆ. ಏನು ಪ್ರಯೋಜನ ಇಲ್ಲ, ಗುಣನೇ ಇಲ್ಲ ಇವನಲ್ಲಿ, ಬಿಟ್ಟು ಹೋಗ್ಬಿಡ್ತಾಳಂತ. ಕಡೆ ಧರ್ಮನಿತ್ಯ ಮಹಾಬುದ್ಧೌ ಬ್ರಹ್ಮಣ್ಣೇ ಸತ್ಯವಾದಿನೇ ಪ್ರಸೃತೆ ದಾನಶೀಲೇ ಚ ಸದೈವ ದಿವಸಾಮ್ಯಹಂ. ಆಚಾರ ಕೋಟ್ ಮಾಡ್ತಾರೆ. ನಾನು ವಾಸ ಮಾಡಬೇಕಾದ್ರೆ ಎಷ್ಟು ಗುಣ ಇರಬೇಕು ಅಂತ ಹೇಳ್ತಾರೆ. ಧರ್ಮನಿತ್ಯೆ ಮಹಾಬುದ್ಧೌ ಬ್ರಹ್ಮಣ್ಣೆ ಸತ್ಯವಾದಿನಿ ಪ್ರಸೃತೆ ದಾನಶೀಲೇ ಚ ಸದೈವ ನಿವಸಾಮ್ಯಹಂ. ಅದನ್ನು ಮಾಡವರಿಗೆ ಇರ್ತಾಳಂತೆ, ಬಿಟ್ಟ ತಕ್ಷಣ ಹೋಗಿಬಿಡ್ತಾಳಂತೆ. ಯಾಕೆ ಅವನು ಗುಣಗಳು ಹೋದ್ರೆ ಲಕ್ಷ್ಮಿ ಚಂಚಲರಲ್ಲ, ಅವನಲ್ಲಿ ಗುಣ ಇರೋದೆಲ್ಲ ಬಿಟ್ಟು ಹೋಗ್ತಾಳೆ. ಜನ ಏನು ಅನ್ಕೊಂಡ್ರು ಆಕೆ ಚಂಚಲ ಅಂತ ತಿಳ್ಕೊಂಡ್ಬಿಟ್ಟು. ಆದ್ರೆ ಲಕ್ಷ್ಮಿ ತೋರಿಸ್ತಾಳೆ ಚಂಚಲ ಅಂತ ಬೈತಿರಲ್ಲ, ನಾನು ಎಂದೆಂದು ಬಿಡದ ಜಾಗ ಇದೆ ಗೊತ್ತಾ ನಿಮ್ಗೆ ಅಂತ ಹೇಳ್ತಾಳೆ. ಎಂದೆಂದು ಬಿಟ್ಟಿಲ್ಲ ಗೊತ್ತಾ ನಾನು ಯಾರನ್ನ? ಶ್ರೀರಮಣಿ ಕನಕವನ ಪೂಜಿತ ಚಾರು ಶರಣ ಸರೋಜ ದೇವರ ಪಾದ ಎಂದು ನಾನು ಬಿಟ್ಟಿಲ್ಲ. ಯಾತಕ್ಕೆ? ಗುಣ ಎಂದು ಅಂದ್ರೆ ಹೋಗೇ ಇಲ್ಲ. ಅದರಿಂದ ಪರಮಾತ್ಮ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಅವನು ಬಿಟ್ಟು ಹೋಗೋದಿಲ್ಲ. ನಾನು ಸದಾ ಕಾಲ ಅಲ್ಲೇ ಇರ್ತೇನೆ. ಉಳಿದವರು ಇರೋದಿಲ್ಲ, ಇರು ಸಾಕೂಡ ಇರುತ್ತೆ. ಸ್ವಲ್ಪ ಅನುಗ್ರಹ ಮಾಡಿದ್ರೆ ಅವ್ರು ಕಳ್ಕೊಂಡ್ಬಿಡ್ತಾರೆ, ಬಿಟ್ಟು ಬಿಡ್ತೇನೆ ಆ ಕಡೆಗೆ. ಅಂದ್ರೆ ಜೀವೇಶ್ವರ ಭೇದ ತೋರಿಸ್ತಾ ಇದ್ದಾರೆ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಆ ಚಂಚಲತ್ವ ಅನ್ನೋದು ಗುಣ ಆಯ್ತು ಅವರಿಗೆ. ಆ ಲಕ್ಷ್ಮೀ ನಾರಾಯಣನು ದ್ವಾದಶೋತ್ರ ಹುಡುಗಿ, ಯಾವ ಸ್ತೋತ್ರ ನಾರಾಯಣ ಬಗ್ಗೆ ಒಂದು ಒಂದು ಭಯ ಪದಗಳಿಲ್ಲ. ಯಾಕೆ ಅಂತ ಕೇಳಿದ್ರೆ ಜನ ಹೇಳ್ತಾರೆ, ಅಯ್ಯೋ ಹೈಯೆಸ್ಟ್ ಆಫೀಸರ್ ಸರ್ ಬೈದು ಬಿಟ್ರೆ ಸಿಟ್ಟಾದ್ರೆ ಕಷ್ಟ ಅಂತ ಹೇಳಿ ಅವ್ರು ಹೇಳ್ತಾರೆ. ಒಂದು ಗುಣ, ಒಂದು ದೋಷನ ಯಾತಕ್ಕೆ ಅವ್ರು ಬರದಿಲ್ಲ ಅಂತ ಕೇಳಿದ್ರೆ ಇದ್ರ ತಡೆ ಬರಲಿಕ್ಕೆ ಅಂತ ಹೇಳ್ತಾರೆ. ಒಂದಾರು ದೋಷ ಇದೆ, ಅದರೊಳಗೆ ಒಂದು ದೋಷನೂ ಇಲ್ಲ. ಇದು ದೇವರ ದೊಡ್ಡ ಮಹಿಮೆ. ಇದು ಒಂದು ಯಾವುದೇ ದೇವರು ಸ್ತೋತ್ರ ಮಾಡಬೇಕಾದ್ರೆ ವಿಷ್ಣು ಸ್ತೋತ್ರ ಕಂಪೇರ್ ಮಾಡಿ ವಿರೂಪಾಕ್ಷ ಪುಂಡರೀಕಾಕ್ಷ ವಕ್ರತುಂಡ ಹಯತುಂಡ ತನೂದರ ಲಂಬೋದರ ಈ ಕಂಪೇರ್ ಮಾಡ್ತಾ ಹೋಗಿಬಿಟ್ರೆ ಎಲ್ಲಾ ದೇವತೆಗಳಲ್ಲೂ ದೋಷದ ಒಂದಲ್ಲ ಒಂದು ಭಾಗ ಇರ್ತದೆ. ಆದರೆ ವಿಷ್ಣುವಿಗೆ ಮಾತ್ರ ಅಂತ ಹೆಸರು ಕೂಡ ಇಲ್ಲಾದ್ದರಿಂದ ಹರಿ ಸರ್ವೋತ್ತಮವನ್ನು ಸೂಚಿಸಲಿಕ್ಕೋಸ್ಕರ ಆ ಪದಗಳು ಬಂದಿದೆ. ಆಚಾರ್ಯರು ಅನ್ನೆಲ್ಲ ತಿಳಿಸ್ತಾ ಬಂದರು, ಒಂದು ದೋಷ ಇಲ್ಲ. ಪ್ರಚ್ಯುತೋ ಅಶೇಷ ದೋಷೈಹಿ ಸದಾ ಪೂರ್ತಿತಃ. ಯಾವ್ದಕ್ಕೆ ದೋಷ ಬರೋದಿಲ್ಲ ಅಂದರೆ ಗುಣ ಜ್ಞಾಪಿದ್ರೆ ತಾನೇ ದೋಷ ಬರಲಿಕ್ಕೆ ಅಂತ ಹೇಳ್ತಾರೆ. ಒಂದು ಗುಣ ಮಿಸ್ ಆಗಿದ್ರೆ ದೋಷ ಸೇರ್ಕೋಬಹುದು, ಜಾಗನೇ ಇಲ್ಲ, ಅಷ್ಟ ವೈಭವ ಪರಮಾತ್ಮನಲ್ಲಿ ಉಂಟು. ಮುಂದೆ ಹೇಳ್ತಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಶ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ದೇವರ ಮಹಿಮೆ ನೋಡಬೇಕು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಅವನಲ್ಲಿ ಅರ್ಪಿಸಿಬಿಟ್ರೆ ಕರ್ಮ ಅನಂತವಾಗುತ್ತೆ. ಮತ್ತೆ ಹರಿಸರ್ವೋತ್ತಮತ್ವ, ಯಾರಲ್ಲಿ ಅರ್ಪಿಸಿದ್ರು ಕೂಡ ಕರ್ಮ ಅನಂತ ಆಗೋದಿಲ್ಲ, ವಿಷ್ಣುವಿನ ಅರ್ಪಿಸಿದ್ರೆ ಮಾತ್ರ ಅನಂತವಾಗುತ್ತೆ. ಸರಿಯಾಗಿ ಯೋಚನೆ ಮಾಡಬೇಕಾದ್ರೆ ನಾವು ಅದಕ್ಕೇನೆ ಯಾರಿಗೆ ಯಜ್ಞ ಸಮರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ ವೆಂಕಟೇಶ್ ಕಲ್ಯಾಣದೊಳಗೆ, ಯಾರಲ್ಲಿ ಅರ್ಪಿಸಿದರೆ ಅನಂತವಾಗುತ್ತೋ ಅವ್ರಿಗೆ ಅರ್ಪಿಸಬೇಕು. ಪ್ರತಿ ದುಡ್ಡು ಬಂದಿರುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯೋಚನೆ ಮಾಡ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡಿ ಇಂಟ್ರೆಸ್ಟ್ ಜಾಸ್ತಿ ಎಲ್ಲಿ ಕೊಡ್ತಾರೆ ಲೆಕ್ಕ ಹಾಕ್ತಾರೆ. ಆ ರೀತಿ ಲೆಕ್ಕ ಹಾಕಿ ಪಾಪ ಹೊಸದೇ ಕಳ್ಕೊಂಡು ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತೀಗ. 24-30 ಕೆಲವು ಇರ್ತಾರೆ, 36% ಇಂಟ್ರೆಸ್ಟು, 40% ಇಂಟ್ರೆಸ್ಟು, ಇಂಟ್ರೆಸ್ಟ್ 36-40% ಅಸಲು 0% ಕೊನೆಗೆ ಹೋಗ್ತಾನೆ. ಎಷ್ಟೋ ಜನ ಕಳ್ಕೊಂಡು ಹೋದವರು ಇದ್ದಾರೆ, ಅಷ್ಟಕ್ಕೆ ನಮ್ಗೆ ನಂಬಲಕ್ಕಾಗೋದಿಲ್ಲ. ಆದರೆ ಪರಮಾತ್ಮ ಎಷ್ಟು ಪರ್ಸೆಂಟ್ ಕೊಡ್ತಾನೆ ಗೊತ್ತಾ? ಅನಂತ ಪರ್ಸೆಂಟ್ ಕೊಡ್ತಾನೆ. ನಮ್ಮದು 0.00 ಅರ ಇನ್ಫೈನೈಟ್ ಕೊಡ್ತಾನಂತೆ, ಎಂಥ ಸಾಮರ್ಥ್ಯ. ಸ್ವರಿಸುವವರ ಪರಾತಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ಅಕ್ಷಯಂ ಕರ್ಮ ಅನ್ನೋದನ್ನ ದಾಸರಾಯರು ಹಾಗಿಡ್ತಾ ಇದ್ದಾರೆ. ಅನಂತ ಮಡಿ ಮಾಡಿ ಪರಮಾತ್ಮ ಕೊಡ್ತಾರೆ, ಎರಡರ್ಥ ಅದಕ್ಕೆ. ಅನಂತ ಮಾಡಿ ಕೊಡ್ತಾನೆ, ಮಡಿ ಮಾಡಿ ಕೊಡ್ತಾನೆ, ಮತ್ತೆ ಎರಡರ್ಥ. ಅನಂತ ಕೊಟ್ಟದ್ದು ಒಂದರ್ಥ, ನಾವು ದುಷ್ಕರ್ಮ ಸತ್ಕರ್ಮ ಮಾಡಿ ಕೊಡ್ತಾನಲ್ಲ ಅದಕ್ಕೆ ಮಡಿ ಮಾಡಿ ಕೊಡ್ತಾನೆ ಅಂತ ಹೇಳಿದ್ದ. ಮಡಿ ಮಾಡಿ ಕೊಡ್ತಾನೆ, ದೇವರ ಅಸಾಧಾರಣವಾದ ಸಾಮರ್ಥ್ಯ ಇದೆ. ಅನಂತ ಮಡಿ ಮಾಡಿ ಕೊಡ್ತಕ್ಕಂಥ ದೇವರು ಒಬ್ಬನೇ ಒಬ್ಬನ, ಆದ್ರಿಂದ ಅವನೇ ಸರ್ವೋತ್ತಮ. ಬೇರೆ ದೇವರಿಗೆ ಕೊಟ್ಟು ಅನಂತವಾಗಿದ್ದೆಲ್ಲ ದಾಖಲೆ ಇದೆಯಾ? ಅವರ ಲೋಕವೇ ಅನಂತ ಅಲ್ಲ, ಅವರೇ ಅನಂತ ಕೊಡ್ತಾರೆ. ಮತ್ತೆ ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿ ಅರ್ಜುನ, ಸಾಧ್ಯವೇ ಇಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅವನ ಹೆಸರು ಹೇಳಿ ನಿಮ್ ದುಃಖ ಇರೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅವನ ಹೆಸರು ಹೇಳಿ ನಿಮ್ ದುಃಖ ಇರೋದೇ ಇಲ್ಲ. ಇದು ನಂಬೇಕಾ? ನಂಬಿ ಅಂತ ನೋಡಿ. ಈಗ ಸುಮ್ಮನೆ ಇರ್ತಾನೆ, ಬಂದಿರ್ತಾನೆ, ಹ್ಯಾಂಡ್ಸ್ ಅಪ್ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾನೆ ಕಳ್ಳ. ಈಗಾಗಲೇ ಹ್ಯಾಂಡ್ಸ್ ಅಪ್ ಅಂತಾನೆ, ಹೆಸರು ಹೇಳಿ ಬಿಡುಗಡೆ ಆಗುತ್ತೆ. ಪೊಲೀಸ್ ಅಂತಾನೆ, ತಕ್ಷಣ ತಿರುಗ್ತಾರೆ ಆ ಕಡೆ. ಅವನು ಪೊಲೀಸ್ ಅಂತ, ಅವ್ನು ನರ್ತೇ ಇದ್ರೆ ಪೊಲೀಸ್ ಬೇಕಾದ್ರೆ ಇರ್ಬೋದು. ಅವನು ಬರಿಕೆಯಲ್ಲಿ ಬೇಕಾದ್ರೆ ಬಂದ್ರು ಪೊಲೀಸ್ ಅನ್ನೋ ಪದ ಹೇಳಿದ ತಕ್ಷಣ ಸಡನ್ ಉಳಕ್ ಶುರು ಮಾಡ್ತಾನೆ ಫಸ್ಟ್. ಯಾಕೆ? ಪೊಲೀಸ್ ಅನ್ನೋ ಶಬ್ದಕ್ಕೆ ಶಕ್ತಿ ಇದ್ರೆ ನಾರಾಯಣ ಅಚ್ಯುತ ಅನಂತ ಗೋವಿಂದ ವಿಶ್ವಂ ವಿಷ್ಣುರು ವಷಟ್ಕಾರ ಭೂತಭವ್ಯ ಭವತ್ಪ್ರಭು ಅಂತಿದ್ರೆ ದುಷ್ಟರ ಗಡಗಡ ನಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಪಾಪಾನಿ ಯತ್ಮ ಸಂಸ್ಮೃತೇಹಿ ಪ್ರಕ್ಷಯಂ ಯಾಂತಿ, ಸಕಲ ಪಾಪಗಳು ಕೂಡ ಅವರ ನಾಮ ಎನ್ನಾಮತಃ, ಅವನ ಹೆಸರು ಹೇಳಿದ್ರೆ ಸಾಕು ನಾಶವಾಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಭರವಸೆಯನ್ನು ದೇವರ ನಾಮಕ್ಕೆ ಇಟ್ಟಿರೋದ್ರಿಂದಾನೇ ವಿಷ್ಣು ಸಹಸ್ರನಾಮ ಹೇಳಿ, ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಹೇಳಿ, ದೇವರ ಹೆಸರು ಹೇಳಿ, ದೇವರ ನಾಮ ಹೇಳಿ ಅಂತ ಅದಕ್ಕೆ ಶುರು ಮಾಡಿದ್ರು. ಅಂತ ಶಕ್ತಿ ಜಗತ್ತಿನಲ್ಲಿ ಯಾವ ದೇವರ ಹೆಸರಿಗೂ ಇಲ್ಲ, ಪರಮಾತ್ಮನ ನಾಮಕ್ಕೆ ಶಕ್ತಿ ಇದೆ. ಮತ್ತೆ ಹೇಳ್ತಾರೆ, ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ, ದುಃಖ ಹೋಯ್ತು ಪಾಪ, ದುಃಖ ಹೋಯ್ತು ಪಾಪ ಹೋಯ್ತು. ದುಃಖಕ್ಕೇನು ಕಾರಣ ಗೊತ್ತೇ? ಪಾಪನೇ ಕಾರಣ. ದುಃಖ ಹೋಗುತ್ತಂದ್ರೆ ಪಾಪನೂ ಹೋಯ್ತು. ದುಃಖ ಪಾಪ ಎಲ್ಲವನ್ನ ಹೆಸರು ಮಾತ್ರ ತೆಗೆದುಹಾಕ್ತಾನೆ. ಅದೇ ಆಚಾರ ಕೃಷ್ಣಾಮೃತ ಮಾರ್ಗದಲ್ಲಿ ಬರೀತಾರೆ, ಪರಮಾತ್ಮನ ಎಷ್ಟು ನಾಮ ಹೇಳಬೇಕ್ರಿ ಹೋಗ್ಲಿಕ್ಕೆ? ಎಲ್ಲಾ ಪಾಪ ಎಷ್ಟು ನಾಮ ಹೇಳಬೇಕು ಅಂತ ಕೇಳಿದ್ರೆ ಆಚಾರ ಹೇಳ್ತಾರೆ, ಎಷ್ಟು ನಾಮ ಯಾಕೆ ಹೇಳ್ತೀಯಲ್ಲ, ಒಂದು ನಾಮ ಹೇಳೋ ಸಾಕು. ಎಷ್ಟು ಹೇಳಬೇಕು? ಒಂದು ಸರ್ತಿ ಹೇಳೋ ಸಾಕು. ಆಚಾರ ಬರೀತಾರೆ, ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ. ಪರಮಾತ್ಮನ ಒಂದು ನಾಮೋಚ್ಚಾರಣೆಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಕೇಳಿದ್ರೆ, ಪಾಪ ಹೋಗಲಾಡಿಸೋ ಸಾಮರ್ಥ್ಯ ಇದೆ ಅಂತ ಕೇಳಿದ್ರೆ, ನಾವು ಹೇಳ್ತೀವಿ ಏನೋ ಲೆಕ್ಕ ಹಾಕ್ತಾ ಕೂತಿರ್ತೆ. ಆಚಾರ ಹೇಳ್ತಾರೆ, ಲೆಕ್ಕ ಮಾಡ್ಕೊಂಡು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ, ಅಷ್ಟು ಪಾಪ ಮಾಡೋ ಶಕ್ತಿ ಜಗತ್ತಲ್ಲಿ ಯಾವರಿಗೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟು ಪಾಪ ಮಾಡೋಕೆ ಯಾರಿಗೂ ಆಗೋದೇ ಇಲ್ಲ ಅಂತ, ಅಷ್ಟು ಪಾಪ ಶಕ್ತಿ ಪರಮಾತ್ಮ. ಒಬ್ಬ ನಾಮಕ್ಕಿದೆಯಂತೆ, ಒಬ್ಬ ಸೂರ್ಯ ಎಷ್ಟು ಕತ್ತರೆ ಕಡಿತಾನೆ ಲೆಕ್ಕ ಹಾಕಿ. ಒಬ್ಬ ಸೂರ್ಯ ಎಷ್ಟು ಕತ್ತರೆ ಕಡಿತಾರೆ, ಒಳಗೆ ದೇವರಿರೋದಕ್ಕೆ ಒಂದು ನಾಮಕ್ಕೆ ಶಕ್ತಿ ಇರಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಬುದ್ಧಿವಂತರು ಆಗಿದ್ರೆ ಇನ್ಮೇಲೆ ವಿಶ್ವಂ ಅಷ್ಟೇ, ವಿಷ್ಣು ವಷತ್ಕಾರ ಅವೆಲ್ಲ ಬೇಕಾಗಿಲ್ಲ, ವಿಶ್ವಂ 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 ಅಷ್ಟೇ. ಇಷ್ಟೇ ಹೇಳ್ಬೋದಾ? ಹಾಗೆ ಮಾಡಬಾರದು. ಶೇರ್ಸ್ ಹಾಕಿರ್ತಾರೆ, 10 rupees, 10 rupees ಪರ್ ಶೇರ್ ಹಾಕಿರ್ತಾರೆ. 10 rupees ಕೊಟ್ಟು ಅವನು ಒಂದು ಶೇರ್ ತಗೋತಾನ? ಎಂತ ದಡ್ಡ ತಗೊಳ್ಳೋದಿಲ್ಲ, ಲೆಕ್ಕ ಹಾಕಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾನೆ, ಶುರು ಮಾಡ್ತಾನೆ. ಒಂದು ನಾಮಕ್ಕೆ ಇಟ್ಟಿದ್ರೆ ದೇವ್ರ ನಾಲಿಗೆ ಕೊಟ್ಟಿದ್ದಾನೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ ನಿನ್ಕಂಬಿದ್ದಾಗಲೇ ಇನ್ವೆಸ್ಟ್ ಮಾಡ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿ ಹಾಕ್ಬಿಡೋದೆ. ನಾಲಿಗಿರೋರಿಗೆ ಒಂದಿದ್ದು ಒಂದಿದ್ದು ಎಷ್ಟಾಗುತ್ತೆ ಅಷ್ಟು ಹಾಕ್ಬಿಡಿ, ಎಷ್ಟು ಮಹತ್ವ ಬರುತ್ತೆ. ಒಂದು ಒಂದು ನಾಮದ ಬಗ್ಗೆ ಒಂದು ಮಾತು ಬರ್ತದೆ ಪ್ರಸಂಗ ಅಂತ ಹೇಳ್ತೇನೆ. ಅವಳು ದೊಡ್ಡ ಜ್ಞಾನಿಗಳು, ಅವರ ಶಿಷ್ಯ ಒಬ್ಬ, ಆ ಶಿಷ್ಯ ಯಾಕೋ ಒಂದು ದಿವಸ ತುಳಸಿ ಎಲ್ಲ ಹೂತರಲೇ ಹೋಗ್ತಿದ್ದ ಪಾಪ. ಒಂದು ದಿವಸ ಬಂದ, ತಡ ಆಗಿ ಬಂದ, ಸ್ವಲ್ಪ ಪ್ರತಿ ದಿವಸ ಸಿಕ್ಕಿದ್ರೆ ತಡ ಆಗಿ ಬಂದ. ಯಾಕೆ ಕೇಳಿದ್ರು? ಯಾಕೆ ತಡ ಆಯ್ತು ಅಂತ ಕೇಳಿದ್ರು. ಅಂತ ಹೇಳ್ತಾರೆ. ಸ್ವಾಮಿ ಇನ್ನೇನು ಇಲ್ಲ ಆಚಾರ್ಯರೇ ಗುರುಗಳೇ, ಯಾರೋ ಒಬ್ಬ ಪಾಪಿಷ್ಟ ಬಂದುಬಿಟ್ಟ, ನಾನು ಆತ್ಮಹತ್ಯೆ ಮಾಡ್ಕೋತೇನೆ ಕಾಪಾಡಿ ಅಂತ ಕೂತ್ಕೊಂಡ. ನೀವು ಆ ಕಾಪಾಡೋರು ಸತ್ತೋಗ್ಬಿಡ್ತೇನೆ ನಾನೊಂದು ಕೂತ್ಕೊಂಡ. ಏನಾಗಿದೆಯಾ ಅಂತ ಕೇಳಿದೆ. ನಾನೊಂದು ತಿಳಿದೆ ಗೋಹತ್ಯೆ ಮಾಡಿಬಿಟ್ಟೆ, ತಿಳಿದೆ ಗೋಹತ್ಯೆ ಮಾಡಿದೆ, ಅದು ದುಃಖ ಪಡ್ತಾ ಇದ್ದೇನೆ ಅಂತ ಹೇಳಿದ. ಏನ್ ದುಃಖ ಪಡ್ತೀನಿ ಅಂತ ಕೇಳಿದ್ರೆ, ಆ ಗೋವು ಹಡಿ ಸಾಯ್ಬೇಕಾದ್ರೆ ಅಂಬಾ ಅಂತ ಕಿರಿಚದಲ್ಲ, ನನ್ಗೆ ಯಾವಾಗಲೂ ತದೇ ಕಿವೆ ಕೂದಾಗುತ್ತೆ ಅಂತ ಹೇಳಿದ. ಅಂಬಾ ಅಂಬಾ ಅಂತ ಒದರ್ತಾ ಇರ್ತದೆ, ನನಗೆ ಏನು ಮಾಡಕ್ ತೋಚೋದಿಲ್ಲ, ಅಷ್ಟು ಹಿಂಸೆ ಆಗ್ತಾ ಇದೆ ನನಗೀಗ. ದಯವಿಟ್ಟು ಪಾಪ ಪರಿಹಾರ ಮಾಡ್ರಿ, ದಯವಿಟ್ಟು ಪಾಪ ಪರಿಹಾರ ಮಾಡಿ, ಇದ್ರೆ ಸತ್ತೋಗ್ತೇನೆ ನಾನು. ಆಗ ಹೇಳ್ತಾರೆ ಆಯ್ತು ಬಾ ಅಂತ ಹೇಳಿ, ನಿಜವಾಗ್ಲೂ ಪ್ರಾಯಶ್ಚಿತ್ತ ಆಗಿ ಕನ್ಫರ್ಮ್ ಮಾಡ್ಕೋತಾರೆ, ಪಶ್ಚಾತ್ತಾಪ ಆಗಿದೆ ಅಂತ ಹೇಳಿದ್ರೆ. ಆಯ್ತು ಬಾ ಅಂತ ಕರೆದು ಕಿವೆಲ್ ಹೇಳಿದ್ರು ರಾಮ ಅಂತ ಹೇಳಿದ್ರು. ರಾಮ ಅಂದ್ರೆ ಕಿವೇಲಿ ಅವನ ಕೇಳಿ ಹೇಳಿಸಿಲ್ಲ, ತಾವು ಬಾಯಿಲ್ಲ ಅಂದ್ರೆ ಅಂತಷ್ಟೆ. ಈಗ ಹೇಗಿದೆ ಅಂತ ಕೇಳ್ತಾರೆ. ಇಲ್ಲ ಈಗ ದೂರ ಕುದುರೆ ಕೇಳಿಸ್ತದೆ ಅಂತ ಹೇಳಿದ್ರೆ, ಕಿವಿಯೊಳಗೆ ಕುದುರೆಗೆ ಆಗ್ತಿತ್ತಲ್ಲ, ಸ್ವಲ್ಪ ದೂರ ಕುದುರೆಗೆ ಆಗುತ್ತೆ ಅಂತ ಹೇಳಿದ್ರೆ, ಹಾ ಬಾಯಿಲ್ಲ ಅಂತ ಕರೆದು ಇನ್ನೊಮ್ಮೆ ರಾಮ ಅಂದ್ರಂತೆ. ಈಗ ಹೇಗಾದ ಅಂತ ಕೇಳ್ತಾರೆ. ಈಗ ದೂರ ಒಮ್ಮೊಮ್ಮೆ ಕುದುರೆ ಕೇಳಿಸ್ತದೆ ಅಂತ ಹೇಳ್ತಾರೆ. ದೂರ ಕೇಳಿಸ್ತದೆ ಒಮ್ಮೊಮ್ಮೆ, ಕಂಟಿನ್ಯೂಸ್ ಆಗಿ ಕೇಳೋದಿಲ್ಲ, ಕಡಿಮೆ ಆಯ್ತು ಅಂತಾರೆ. ಬಾ ಇನ್ನೊಂದ್ಸತ್ತ ರಾಮ ಅಂದ್ರಂತೆ. ಈಗ ಇಲ್ಲ ಪೂರ್ತಿ ಹೋಯಿತು, ಪೂರ್ತಿ ಹೊರಟೋಯ್ತಿ, ಖುಷಿಯಾಯ್ತು ಈ ಹೇಳಿದ್ರೆ. ಅದಕ್ಕೆ ಲೇಟ್ ಆಯ್ತು ಸ್ವಲ್ಪ, ಅವ್ರ ಪಾಪ ಪರಿಹಾರ ಮಾಡಿ ಬರ್ಬೇಕಾಯ್ತಲ್ಲ, ಅದಕ್ಕೆ ಲೇಟ್ ಆಯ್ತು ಗುರುಗಳೇ, ನಾನು ಮೂರು ಸತ್ಯ ರಾಮ ರಾಮ ಅಂತ ಹೇಳಿ ಅವ್ರ ಪಾಪ ಕಳೆದು ಬಿಟ್ಟೆ ಅಂತ ಹೇಳಿದ್ರೆ. ರಾಮನಾಮ ಎಷ್ಟು ದೊಡ್ಡದು, ಮೂರು ಸರ್ತಿ ಹೇಳ್ತಲ್ಲಕ್ಕೆ ಪಾಪ ಹೋಯ್ತು ಅಂತ ಹೇಳಿದಾಗ ಗುರುಗಳು ಬೈದ್ರನ್ ಶಿಷ್ಯನನ್ನ, ಛೇ ರಾಮ ಅಂತ ಹೇಳಿದ್ದು ಸಾಲದು, ನೀನು ಇನ್ನು ತುಂಬಾ ಸರ್ತಿ ಜಪ ಮಾಡು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವನು ಪಾಪ ಕಳಿಲಿಕ್ಕೆ ಮೂರು ಸರ್ತಿ ಹೇಳ್ಬೇಕಾಯ್ತು ದಡ್ಡ, ಒಂದ್ಸರ್ತಿ ಹೋಗಕ್ ಬರಲಿಲ್ಲ ನಿನಗೆ ಅಂತ ಕೇಳಿದ್ರು. ಒಂದ್ಸರ್ತಿ ಬಿಎಸ್ಸಿ ಹತ್ತು ಸರ್ತಿ ಹತ್ತು ವರ್ಷಕ್ಕೆ ಪಾಸ್ ಮಾಡಿದೆ ಅಂತ ಕೇಳಿದ್ರೆ ಹಳ್ಳಿಗೂ ಖುಷಿ, ತಬ್ಬ ಒಪ್ಪನೇ ಖುಷಿ ಆಗುತ್ತೆ. ಪಾಪ ತಿಳಿದವನಿಗೆ ಎಷ್ಟು ದಡ್ಡ ಇದ್ದಾನು ಅಂತ ಅರ್ಥ ಆಗ್ತದೆ. ಮೂರು ಸರ್ತಿ ಹೇಳ್ಬೇಕಾಯ್ತು, ಒಂದ್ಸರ್ತಿ ಹೋಗ್ಲಿಲ್ಲ ನಮ್ಮ ನಿನಗೆ. ಆಯ್ತಾ ಕೃಷ್ಣಾವರ್ತ ಮಹಾಶಿವಕದ ಅರ್ಥ ಅದು, ಯಾವ ನಾಮನೋ ಅಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ. ನಮಗೆ ಅಲ್ರಿ ನಾವು ಎಷ್ಟೊಂದಂತೆ ನಮಗೆ ಪಾಪ ಹೋಗಿಲ್ಲ ಅಂತ ಕೇಳಿದ್ರೆ ಯಾಕೆ ಗೊತ್ತಾ, ಅಂದ್ಮೇಲೆ ಎಷ್ಟು ಪಾಪ ಮಾಡ್ತೇವೆ ಗೊತ್ತಾ, ನಾವು ಮತ್ತೆ ಇದ್ರೂ ಜಾಸ್ತಿ ಮಾಡಿಬಿಟ್ಟಿರ್ತೀವಿ ಮತ್ತೆ. ಆದ್ರಿಂದ ಭಜಿತೀವಿ, ಸ್ಟ್ರೀಮ್ ಕಟ್ ಆಗೋದೇ ಇಲ್ಲ, ಅದರಿಂದ ಹೋಗೋ ಚಾನ್ಸೇ ಇಲ್ಲ. ಯಾವಾಗ ಇನ್ನೊಮ್ಮೆ ನಾವು ಪಾಪ ಮಾಡಲಾರೀವಿ ಅಂತ ದೃಢ ಸಂಕಲ್ಪ ಮಾಡಿ ಮಾಡ್ತೇವೆ, ಆಗ ಖಂಡಿತ ಶಕ್ತಿ ಇದೆ ಅದಕ್ಕೆ.